ಅಧ್ಯಾಯ 29. ರಾಸನೃತ್ಯ ಪ್ರವೇಶ. ರಾಸನೃತ್ಯವು ಶರದ್ ಋತುವಿನ ಹುಣ್ಣಿಮೆಯ ರಾತ್ರಿ ನಡೆಯಿತೆಂದು ಶ್ರೀಮದ್ ಭಾಗವತದಲ್ಲಿ ಹೇಳಿದೆ. ಹಿಂದಿನ ಅಧ್ಯಾಯಗಳಲ್ಲಿನ ಹೇಳಿಕೆಗಳಿಂದ ಗೋವರ್ಧನ ಪೂಜೆಯನ್ನು ಕಾರ್ತಿಕ ಮಾಸದ ಅಮಾವಾಸ್ಯೆ ಆಗುತ್ತಲೇ ನಡೆಸಿದಂತೆಯೂ, ಅನಂತರ ಭ್ರಾತೃ ದ್ವಿತೀಯ ಉತ್ಸವವು ನಡೆದಂತೆಯೂ ಕಾಣುತ್ತದೆ. ಅನಂತರ ಇಂದ್ರನ ಕೋಪವು ಧಾರಾಕಾರ ಮಳೆ ಮತ್ತು ಆಲಿಕಲ್ಲಿನ ಬಿರುಗಾಳಿಯ ರೂಪದಲ್ಲಿ ಕಾಣಿಸಿಕೊಂಡಿತು. ಶ್ರೀಕೃಷ್ಣನು ಶುಕ್ಲಪಕ್ಷದ ನವಮಿಯವರೆಗೆ ಗೋವರ್ಧನಗಿರಿಯನ್ನು ಎತ್ತಿ ಹಿಡಿದಿದ್ದನು. ಅನಂತರ ದಶಮಿಯಂದು ಕೃಷ್ಣನ ಅದ್ಭುತ ಚಟುವಟಿಕೆಗಳನ್ನು ಕುರಿತು ವೃಂದಾವನದ ನಿವಾಸಿಗಳು ತಮ್ಮ ತಮ್ಮಲ್ಲಿಯೇ ಮಾತನಾಡಿಕೊಳ್ಳುತ್ತಿದ್ದರು. ಮರುದಿನ ನಂದ ಮಹಾರಾಜನು ಏಕಾದಶಿ ವ್ರತವನ್ನು ಆಚರಿಸಿ ಅದರ ಮರುದಿನ ದ್ವಾದಶಿಯಂದು ಗಂಗಾ ನದಿಯಲ್ಲಿ ಸ್ನಾನ ಮಾಡಲು ಹೋದನು. ವರುಣನ ಕಡೆಯವರು ಅವನನ್ನು ಬಂಧಿಸಿದರು. ಅನಂತರ ಕೃಷ್ಣ ಅವನನ್ನು ಬಿಡಿಸಿದನು. ಬಳಿಕ ಕೃಷ್ಣನು ನಂದ ಮಹಾರಾಜನಿಗೂ ಗೋಪಾಲಕರಿಗೂ ಬ್ರಹ್ಮಜ್ಯೋತಿಯನ್ನು ತೋರಿಸಿದನು. ಈ ರೀತಿಯಲ್ಲಿ ಶರದ್ ಋತುವಿನ ಹುಣ್ಣಿಮೆಯ ರಾತ್ರಿ ಮುಗಿಯಿತು. ಆಶ್ವಯುಜ ಮಾಸದ ಹುಣ್ಣಿಮೆಯ ರಾತ್ರಿಯನ್ನು ಶರತ್ ಪೂರ್ಣಿಮಾ ಎಂದು ಕರೆಯುತ್ತಾರೆ. ಶ್ರೀಮದ್ ಭಾಗವತದಲ್ಲಿ ಹೇಳಿರುವ ಮಾತಿನಿಂದ ಗೋಪಿಯರೊಂದಿಗೆ ರಾಸನೃತ್ಯವನ್ನು ಸವಿಯಲು ಕೃಷ್ಣನು ಇನ್ನೊಂದು ವರ್ಷ ಕಾಯಬೇಕಾಯಿತೆಂದು ತಿಳಿದುಬರುತ್ತದೆ. ಗೋವರ್ಧನಗಿರಿಯನ್ನು ಎತ್ತಿದಾಗ ಅವನಿಗೆ 7 ವರ್ಷ. ಆದುದರಿಂದ ರಾಸನೃತ್ಯವು ಅವನ
ಭೂಮಿಯ 8ನೇ ವಯಸ್ಸಿನ
ಅನೇಕ ಮಂದಿ ನರ್ತಕಿಯರ ನಡುವೆ ನೃತ್ಯವನ್ನು ಮಾಡಿದಾಗ ಅದಕ್ಕೆ ರಾಸನೃತ್ಯ ಎಂದು ಕರೆಯುತ್ತಾರೆ ಎಂದು ವೈದಿಕ ಸಾಹಿತ್ಯದಿಂದ ತಿಳಿದುಬರುತ್ತದೆ. ಶರದ್ ಋತುವಿನ ಹುಣ್ಣಿಮೆಯ ರಾತ್ರಿಯನ್ನು ಕಂಡಾಗ ಕೃಷ್ಣನು ಸುವಾಸನೆಯನ್ನು ಬೀರುವ ಆ ಋತು ಸಹಜವಾದ ಹೂವುಗಳಿಂದ, ಮುಖ್ಯವಾಗಿ ಮಲ್ಲಿಗೆ ಹೂವುಗಳಿಂದ ತನ್ನನ್ನು ಅಲಂಕರಿಸಿಕೊಂಡನು. ಕೃಷ್ಣನು ತಮ್ಮ ಗಂಡನಾಗಬೇಕೆಂದು ಗೋಪಿಯರು ಕಾತ್ಯಾಯನಿ ದೇವಿಗೆ ಮಾಡಿದ್ದ ಪ್ರಾರ್ಥನೆಯನ್ನು ಅವನು ಸ್ಮರಿಸಿಕೊಂಡನು. ಒಳ್ಳೆಯ ನೃತ್ಯಕ್ಕೆ ಶರದ್ ಋತುವಿನ ಹುಣ್ಣಿಮೆಯ ರಾತ್ರಿ ಪ್ರಶಸ್ತವಾದದ್ದು ಎಂದು ಯೋಚಿಸಿದನು. ಆಗ ಕೃಷ್ಣನು ಅವರ ಗಂಡನಾಗಬೇಕೆನ್ನುವ ಅವರ ಅಪೇಕ್ಷೆಯು ಈಡೇರಿದಂತಾಗುತ್ತದೆ. ಶ್ರೀಮದ್ ಭಾಗವತದಲ್ಲಿ ಈ ಸಂದರ್ಭದಲ್ಲಿ ಬಳಸಿರುವ ಮಾತುಗಳು ಭಗವಾನ್ ಅಪಿ ಎನ್ನುವು. ಹೀಗೆಂದರೆ ಕೃಷ್ಣನು ದೇವೋತ್ತಮ ಪರಮಪುರುಷ. ಯಾವಾಗಲೂ ಅವನಿಗೆ 6 ಬಗೆಯ ಶ್ರೀಮಂತಿಕೆಗಳಿರುತ್ತವೆ. ಆದುದರಿಂದ ಪೂರೈಕೆಯಾಗಬೇಕಾದ ಬಯಕೆ ಯಾವುದೂ ಅವನಿಗಿರುವುದಿಲ್ಲ. ಆದರೂ ಅವನು ಗೋಪಿಯರ ಸಹವಾಸವನ್ನು ಸವಿಯಲು ಬಯಸಿದ. ಭಗವಾನ್ ಅಪಿ ಎನ್ನುವ ಶಬ್ದಗಳು ಇದು ಬಾಲಕರ ಬಾಲಕಿಯರ ಸಾಮಾನ್ಯ ನೃತ್ಯದಂತಲ್ಲ ಎನ್ನುವುದನ್ನು ತೋರಿಸುತ್ತದೆ. ಶ್ರೀಮದ್ ಭಾಗವತದಲ್ಲಿ ಬಳಸಿರುವ ಪದಗಳು ಯೋಗಮಾಯಂ ಉಪಾರ್ಷಿತಾಹ. ಹೀಗೆಂದರೆ ಗೋಪಿಯರೊಂದಿಗೆ ನೃತ್ಯ ನಡೆಯುವುದು ಯೋಗಮಾಯೆಯ ವೇದಿಕೆಯಲ್ಲಿ, ಮಹಾಮಾಯೆಯ ವೇದಿಕೆಯಲ್ಲಿ ಅಲ್ಲ ಎಂದು. ಈ ಭೌತಿಕ ಜಗತ್ತಿನಲ್ಲಿ ಬಾಲಕ ಬಾಲಕಿಯರು ನೃತ್ಯ ಮಾಡುವುದು ಮಹಾಮಾಯೆಯ ಅಥವಾ ಬಹಿರಂಗ ಶಕ್ತಿಯಲ್ಲಿ. ಗೋಪಿಯರೊಂದಿಗೆ ಕೃಷ್ಣನ ರಾಸನೃತ್ಯ ನಡೆದದ್ದು ಯೋಗಮಾಯೆಯ ವೇದಿಕೆಯಲ್ಲಿ. ಯೋಗಮಾಯೆ ಮತ್ತು ಮಹಾಮಾಯೆಗಳ ವೇದಿಕೆಗಳ ವ್ಯತ್ಯಾಸವನ್ನು ಚೈತನ್ಯ ಚರಿತಾಮೃತದಲ್ಲಿ ಚಿನ್ನ ಮತ್ತು ಕಬ್ಬಿಣಗಳ ನಡುವಣ ವ್ಯತ್ಯಾಸಕ್ಕೆ ಹೋಲಿಸಲಾಗಿದೆ. ಲೋಹ ವಿಜ್ಞಾನದ ದೃಷ್ಟಿಯಿಂದ ಚಿನ್ನ ಮತ್ತು ಕಬ್ಬಿಣಗಳೆರಡೂ ಲೋಹಗಳೇ, ಆದರೆ ಅವುಗಳ ಮೌಲ್ಯ ಸಂಪೂರ್ಣವಾಗಿ ಬೇರೆ ಬೇರೆ. ಹಾಗೆಯೇ ರಾಸನೃತ್ಯ ಮತ್ತು ಗೋಪಿಯರೊಂದಿಗೆ ಶ್ರೀಕೃಷ್ಣನ ಸಹವಾಸ ಎರಡೂ ಬಾಲಕ ಬಾಲಕಿಯರು ಸಾಧಾರಣವಾಗಿ ಒಟ್ಟಿಗೆ ಸೇರುವಂತೆ ಕಂಡರೂ ಮೌಲ್ಯವು ಬೇರೆಯಾದದ್ದು. ಮಹಾವೈಷ್ಣವರು ವ್ಯತ್ಯಾಸವನ್ನು ಅರ್ಥ ಮಾಡಿಕೊಳ್ಳಬಲ್ಲರು, ಏಕೆಂದರೆ ಅವರಿಗೆ ಕೃಷ್ಣ ಪ್ರೇಮ ಮತ್ತು ಬರಿಯ ಕಾಮ ಇವುಗಳ ನಡುವಣ ವ್ಯತ್ಯಾಸವು ಅರ್ಥವಾಗಿರುತ್ತದೆ. ಮಹಾಮಾಯೆ ವೇದಿಕೆಯ ಮೇಲೆ ನೃತ್ಯಗಳು ನಡೆಯುವುದು ಇಂದ್ರಿಯ ತೃಪ್ತಿಗಾಗಿ. ಆದರೆ ಕೃಷ್ಣನು ತನ್ನ ಕೊಳಲನ್ನು ನುಡಿಸಿ ಗೋಪಿಯರನ್ನು ಕರೆದಾಗ ಕೃಷ್ಣನನ್ನು ತೃಪ್ತಿಗೊಳಿಸುವ ಅಲೌಕಿಕ ಅಪೇಕ್ಷೆಯಿಂದ ಅವರು ಆತುರಾತುರವಾಗಿ ರಾಸನೃತ್ಯದ ಸ್ಥಳಕ್ಕೆ ಧಾವಿಸಿದರು. ಕಾಮವು ಇಂದ್ರಿಯ ತೃಪ್ತಿಯೇ, ಪ್ರೇಮವು ಇಂದ್ರಿಯ ತೃಪ್ತಿಯೇ, ಆದರೆ ಇದು ಕೃಷ್ಣನಿಗಾಗಿ ಎಂದು ಚೈತನ್ಯ ಚರಿತಾಮೃತದ ಕರ್ತೃ ಕೃಷ್ಣದಾಸ ಕವಿರಾಜ ಗೋಸ್ವಾಮಿಯವರು ಹೇಳಿದ್ದಾರೆ. ಎಂದರೆ ವೈಯಕ್ತಿಕ ಇಂದ್ರಿಯ ತೃಪ್ತಿಯ ವೇದಿಕೆಯ ಮೇಲೆ ನಡೆಯುವ ಚಟುವಟಿಕೆಗಳಿಗೆ ಭೌತಿಕ ಚಟುವಟಿಕೆಗಳು ಎಂದು ಹೆಸರು. ಆದರೆ ಅವನ್ನು ಕೃಷ್ಣನ ತೃಪ್ತಿಗಾಗಿ ನಡೆಸಿದಾಗ ಅವು ಆಧ್ಯಾತ್ಮಿಕ ಚಟುವಟಿಕೆಗಳು. ಚಟುವಟಿಕೆಗಳ ಯಾವುದೇ ವೇದಿಕೆಯಲ್ಲಿ ಇಂದ್ರಿಯ ತೃಪ್ತಿಯ ತತ್ವವಿದ್ದೇ ಇರುತ್ತದೆ. ಆದರೆ ಆಧ್ಯಾತ್ಮಿಕ ವೇದಿಕೆಯ ಮೇಲೆ ಇಂದ್ರಿಯ ತೃಪ್ತಿಯು ದೇವೋತ್ತಮ ಪರಮಪುರುಷನಾದ ಕೃಷ್ಣನಿಗಾಗಿ, ಆದರೆ ಭೌತಿಕ ವೇದಿಕೆಯ ಮೇಲೆ ಅದು ನೃತ್ಯ ಮಾಡುವವರಿಗಾಗಿ. ಉದಾಹರಣೆಗಾಗಿ, ಭೌತಿಕ ವೇದಿಕೆಯ ಮೇಲೆ ಸೇವಕನು ಒಡೆಯನ ಸೇವೆಯನ್ನು ಮಾಡಿದಾಗ ಅವನು ಒಡೆಯನ ಇಂದ್ರಿಯಗಳನ್ನು ತೃಪ್ತಿಪಡಿಸಲು ಬಯಸುತ್ತಿಲ್ಲ, ಅವೆಲ್ಲ ಅವನ ಇಂದ್ರಿಯಗಳಿಗಾಗಿ. ಸೇವಕನಿಗೆ ಹಣ ಕೊಡುವುದನ್ನು ನಿಲ್ಲಿಸಿದರೆ ಸೇವಕನು ಒಡೆಯನ ಸೇವೆ ಮಾಡುವುದಿಲ್ಲ, ಎಂದರೆ ಸೇವಕನು ಪ್ರಭುವಿನ ಸೇವೆಯಲ್ಲಿ ತೊಡಗುವುದು ತನ್ನ ಇಂದ್ರಿಯಗಳ ತೃಪ್ತಿಗಾಗಿ. ಆಧ್ಯಾತ್ಮಿಕ ವೇದಿಕೆಯ ಮೇಲೆ ದೇವೋತ್ತಮ ಪರಮಪುರುಷನ ಸೇವಕನು ಹಣವನ್ನು ತೆಗೆದುಕೊಳ್ಳದೆ ಕೃಷ್ಣನ ಸೇವೆಯನ್ನು ಮಾಡುತ್ತಾನೆ. ಯಾವ ಸ್ಥಿತಿಯಲ್ಲೇ ಆಗಲಿ ತನ್ನ ಸೇವೆಯನ್ನು ಮುಂದುವರಿಸುತ್ತಾನೆ. ಕೃಷ್ಣ ಪ್ರಜ್ಞೆಗೂ ಪ್ರಕೃತಿಯ ಪ್ರಜ್ಞೆಗೂ ಇದೇ ವ್ಯತ್ಯಾಸ. ಕೃಷ್ಣ ಗೋಪಿಯರೊಂದಿಗೆ ರಾಸನೃತ್ಯವನ್ನು ಸವಿದದ್ದು ಅವನಿಗೆ 8 ವರ್ಷವಾಗಿದ್ದಾಗ ಎಂದು ಕಾಣುತ್ತದೆ. ಆ ಹೊತ್ತಿಗೆ ಗೋಪಿಯರಲ್ಲಿ ಬಹುಮಂದಿಗೆ ಮದುವೆಯಾಗಿತ್ತು. ಏಕೆಂದರೆ ಭಾರತದಲ್ಲಿ ಅದರಲ್ಲಿಯೂ ಆ ದಿನಗಳಲ್ಲಿ ಹುಡುಗಿಯರಿಗೆ ಮದುವೆಯಾಗುತ್ತಿದ್ದುದು ಬಹು ಚಿಕ್ಕ ವಯಸ್ಸಿನಲ್ಲಿ. 12 ವರ್ಷ ವಯಸ್ಸಿಗೆ ಹುಡುಗಿಯರು ಮಕ್ಕಳನ್ನು ಪಡೆದ ಹಲವಾರು ನಿದರ್ಶನಗಳಿವೆ. ಇಂತಹ ಸನ್ನಿವೇಶದಲ್ಲಿ ಕೃಷ್ಣನು ತಮ್ಮ ಪತಿಯಾಗಬೇಕೆಂದು ಬಯಸಿದ ಎಲ್ಲ ಗೋಪಿಯರಿಗೂ ಆಗಲೇ ಮದುವೆಯಾಗಿತ್ತು. ಅದೇ ಕಾಲದಲ್ಲಿ ಅವರು ಕೃಷ್ಣನು ತಮ್ಮ ಪತಿಯಾಗುತ್ತಾನೆ ಎಂಬ ಭರವಸೆಯನ್ನು ಇಟ್ಟುಕೊಂಡೇ ಇದ್ದರು. ಕೃಷ್ಣನ ವಿಷಯದಲ್ಲಿ ಅವರದು ಪರಕೀಯ ಪ್ರೇಮ. ಆದುದರಿಂದ ಗೋಪಿಯರೊಡನೆ ಕೃಷ್ಣನ ಪ್ರಣಯ ಲೀಲೆಯನ್ನು ಪರಕೀಯ ರಸ ಎಂದು ಕರೆಯುತ್ತಾರೆ. ಮದುವೆಯಾದ ಪುರುಷನು ಅಥವಾ ಸ್ತ್ರೀಯು ಇನ್ನೊಬ್ಬ ಹೆಂಡತಿಯನ್ನು ಅಥವಾ ಗಂಡನನ್ನು ಬಯಸುವುದು ಪರಕೀಯ ರಸ. ಕೃಷ್ಣನು ಪರಮ ಭೋಕ್ತೃವಾದದ್ದರಿಂದ ವಾಸ್ತವವಾಗಿ ಅವನೇ ಎಲ್ಲರ ಪತಿ. ಕೃಷ್ಣನು ತಮ್ಮ ಪತಿಯಾಗಬೇಕೆಂದು ಗೋಪಿಯರು ಅಪೇಕ್ಷಿಸಿದರು. ಆದರೆ ವಾಸ್ತವವಾಗಿ ಅವನು ಎಲ್ಲ ಗೋಪಿಯರನ್ನು ಮದುವೆಯಾಗುವ ಸಾಧ್ಯತೆಯೇ ಇರಲಿಲ್ಲ. ಆದರೆ ಕೃಷ್ಣನನ್ನು ತಮ್ಮ ಪರಮ ಪತಿಯಾಗಿ ವರಿಸುವ ಅವರ ಸಹಜ ಪ್ರವೃತ್ತಿಯಿಂದ ಗೋಪಿಯರು ಮತ್ತು ಕೃಷ್ಣನ ಬಾಂಧವ್ಯವನ್ನು ಪರಕೀಯ ರಸ ಎಂದು ಕರೆಯುತ್ತಾರೆ. ಈ ಪರಕೀಯ ರಸವು ಗೋಲೋಕ ವೃಂದಾವನದ ಆಧ್ಯಾತ್ಮಿಕ ಗಗನದಲ್ಲಿ ಎಂದೂ ಇದ್ದೇ ಇರುತ್ತದೆ. ಭೌತಿಕ ಜಗತ್ತಿನಲ್ಲಿ ಪರಕೀಯ ರಸಕ್ಕೆ ಬರುವ ಅಮಲು ಅಲ್ಲಿ ಬರುವುದಿಲ್ಲ. ಭೌತಿಕ ಜಗತ್ತಿನಲ್ಲಿ ಪರಕೀಯ ರಸವು ಅಸಹ್ಯವಾದದ್ದು. ಆದರೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಅದು ಕೃಷ್ಣನ ಮತ್ತು ಗೋಪಿಯರ ಪರಮಶ್ರೇಷ್ಠ ಸಂಬಂಧವಾಗಿದೆ. ಪ್ರಭು ಮತ್ತು ಸೇವಕ, ಸ್ನೇಹಿತರು ಮತ್ತು ಸ್ನೇಹಿತ, ತಂದೆ ತಾಯಿ ಮತ್ತು ಮಗ ಹಾಗೂ ಪ್ರಿಯ ಮತ್ತು ಪ್ರೇಯಸಿ, ಹೀಗೆ ಕೃಷ್ಣನೊಡನೆ ಹಲವು ಬಾಂಧವ್ಯಗಳಿವೆ. ಇವೆಲ್ಲ ರಸಗಳಲ್ಲಿ ಪರಕೀಯ ರಸವೇ ಅತ್ಯಂತ ಶ್ರೇಷ್ಠ ಎಂದು ಪರಿಗಣಿಸುತ್ತಾರೆ. ಭೌತಿಕ ಜಗತ್ತು ಆಧ್ಯಾತ್ಮಿಕ ಜಗತ್ತಿನ ವಕ್ರ ಪ್ರತಿಬಿಂಬ. ಅದು ಜಲಾಶಯದ ದಡದಲ್ಲಿರುವ ಮರದ ಪ್ರತಿಬಿಂಬದಂತೆ. ಮರದ ಅತ್ಯಂತ ಮೇಲ್ಭಾಗವು ಅತ್ಯಂತ ಕೆಳಗೆ ಕಾಣುತ್ತದೆ. ಹಾಗೆಯೇ ಪರಕೀಯ ರಸವು ಈ ಭೌತಿಕ ಜಗತ್ತಿನಲ್ಲಿ ವಕ್ರವಾಗಿ ಪ್ರತಿಬಿಂಬಿತವಾದಾಗ ಅದು ಅಸಹ್ಯವನ್ನುಂಟು ಮಾಡುತ್ತದೆ. ಆದುದರಿಂದ ಜನರು ಕೃಷ್ಣ ಗೋಪಿಯರ ರಾಸ ನೃತ್ಯವನ್ನು ಅನುಕರಿಸಿದಾಗ ಅವರು ಅಲೌಕಿಕ ಪರಕೀಯ ರಸದ ವಕ್ರವಾದ ಮತ್ತು ಹೇಸಿಗೆಯಾಗುವ ಪ್ರತಿಬಿಂಬವನ್ನಷ್ಟೇ ಸವಿಯುತ್ತಾರೆ. ಭೌತಿಕ ಜಗತ್ತಿನಲ್ಲಿ ಅಲೌಕಿಕ ಪರಕೀಯ ರಸವನ್ನು ಸವಿಯುವುದು ಸಾಧ್ಯವಿಲ್ಲ. ಪರಕೀಯ ರಸವನ್ನು ಕನಸಿನಲ್ಲಿ ಅಥವಾ ಕಲ್ಪನೆಯಲ್ಲಿ ಸಹ ಅನುಕರಿಸಬಾರದೆಂದು ಶ್ರೀಮದ್ ಭಾಗವತದಲ್ಲಿ ಹೇಳಿದೆ. ಹಾಗೆ ಮಾಡಿದವರು ಅತ್ಯಂತ ಮಾರಕ ವಿಷವನ್ನು ಕುಡಿದಂತೆ. ಶರದೃತುವಿನ ಆ ಹುಣ್ಣಿಮೆಯ ರಾತ್ರಿ ಪರಮ ಭೋಗಿಯಾದ ಕೃಷ್ಣನು ಗೋಪಿಯರ ಸಹವಾಸವನ್ನು ಬಯಸಿದ ಕ್ಷಣವೇ ತಾರೆಗಳ ಪ್ರಭುವಾದ ಚಂದ್ರನು ತನ್ನ ಅತ್ಯಂತ ಸುಂದರ ಸ್ವರೂಪವನ್ನು ಮೆರೆಯುತ್ತಾ ಕಾಣಿಸಿಕೊಂಡನು. ಶರದೃತುವಿನ ಹುಣ್ಣಿಮೆಯ ರಾತ್ರಿಯು ವರ್ಷದಲ್ಲೇ ಅತ್ಯಂತ ಸುಂದರವಾದ ರಾತ್ರಿ. ಉತ್ತರ ಪ್ರದೇಶದಲ್ಲಿರುವ ಆಗ್ರಾದಲ್ಲಿ ಬಹು ಸೊಗಸಾದ ಅಮೃತಶಿಲೆಯಿಂದ ರಚಿಸಿರುವ ತಾಜ್ಮಹಲ್ ಎನ್ನುವ ಸ್ಮಾರಕವಿದೆ. ಶರದೃತುವಿನ ಹುಣ್ಣಿಮೆಯ ರಾತ್ರಿ ಸಮಾಧಿಯ ಮೇಲೆ ಚಂದ್ರನ ಬೆಳಕನ್ನು ನೋಡಲು ಅನೇಕ ಮಂದಿ ವಿದೇಶಿಯರು ಹೋಗುತ್ತಾರೆ. ಹೀಗೆ ಇಂದಿಗೂ ಸಹ ಈ ಹುಣ್ಣಿಮೆಯನ್ನು ಬಹು ಸುಂದರ ಎಂದು ಜನರು ಒಪ್ಪಿಕೊಳ್ಳುತ್ತಾರೆ. ಪೂರ್ಣಚಂದ್ರನು ಪೂರ್ವದಲ್ಲಿ ಉದಿಸಿದಾಗ ಎಲ್ಲ ವಸ್ತುಗಳಿಗೂ ಒಂದು ಕೆಂಪು ಛಾಯೆ ಬಂದಿತು. ಚಂದ್ರನು ಮೇಲಕ್ಕೆ ಬಂದಂತೆ ಇಡೀ ಆಕಾಶಕ್ಕೆ ಕೆಂಪು ಕುಂಕುಮವನ್ನು ಹಚ್ಚಿದಂತೆ ಕಂಡಿತು. ಹೆಂಡತಿಯಿಂದ ಬಹುಕಾಲ ದೂರದಲ್ಲಿದ್ದ ಗಂಡನು ಮನೆಗೆ ಬಂದಾಗ ತನ್ನ ಹೆಂಡತಿಯ ಮುಖವನ್ನು ಕೆಂಪು ಕುಂಕುಮದಿಂದ ಅಲಂಕರಿಸುತ್ತಾನೆ. ಬಹುಕಾಲ ನಿರೀಕ್ಷಿಸಿದ್ದ ಶರದೃತುವಿನ ಚಂದ್ರೋದಯವು ಹೀಗೆ ಪೂರ್ವದ ಆಕಾಶಕ್ಕೆ ಕೆಂಪನ್ನು ಹಚ್ಚಿತ್ತು. ಚಂದ್ರೋದಯವು ಗೋಪಿಯರೊಡನೆ ನರ್ತಿಸಬೇಕೆಂಬ ಕೃಷ್ಣನ ಬಯಕೆಯನ್ನು ಹೆಚ್ಚಿಸಿತು. ಕಾಡಿನ ತುಂಬ ಹೂವಿನ ಸುವಾಸನೆ, ವಾತಾವರಣವೇ ತಂಪಾಗಿ ಉತ್ಸವದ ಸಂತೋಷದಲ್ಲಿತ್ತು. ಕೃಷ್ಣನು ಕೊಳಲನ್ನು ನುಡಿಸಲು ಪ್ರಾರಂಭಿಸಿದಾಗ ಇಡೀ ವೃಂದಾವನದ ಗೋಪಿಯರೆಲ್ಲ ಮೋಹಪರವಶರಾದರು. ಮೇಲೇರುತ್ತಿರುವ ಚಂದ್ರ, ಕೆಂಪು ಕ್ಷಿತಿಜ, ಪ್ರಶಾಂತವಾದ ಮತ್ತು ತಂಪಾದ ವಾತಾವರಣ ಮತ್ತು ಅರಳುತ್ತಿರುವ ಹೂವುಗಳು ಎಲ್ಲವೂ ಕೊಳಲಿನ ನಾದದ ಆಕರ್ಷಣೆಯನ್ನು ಸಾವಿರ ಪಾಲಿನಷ್ಟು ಹೆಚ್ಚಿಸಿದವು. ಸಹಜವಾಗಿಯೇ ಗೋಪಿಯರು ಕೃಷ್ಣನ ರೂಪಕ್ಕೆ ಬಹುವಾಗಿ ಒಲಿದಿದ್ದರು. ಅವನ ಕೊಳಲಿನ ನಾದವನ್ನು ಕೇಳಿದಾಗ ಅವರು ಕೃಷ್ಣನ ಇಂದ್ರಿಯಗಳನ್ನು ತಣಿಸಲು ಕಾಮಿನಿಯರಾದರು. ಕೊಳಲಿನ ನಾದವನ್ನು ಕೇಳಿದ ಕ್ಷಣವೇ ಅವರೆಲ್ಲ ತಮ್ಮ ತಮ್ಮ ಕೆಲಸಗಳನ್ನು ಬಿಟ್ಟು ಕೃಷ್ಣನು ನಿಂತಿದ್ದ ಸ್ಥಳಕ್ಕೆ ಹೋದರು. ಅವರು ವೇಗವಾಗಿ ಓಡಿದಾಗ ಅವರ ಬೆಂಡೋಲೆಗಳು ಹಿಂದಕ್ಕೆ ಮತ್ತು ಮುಂದಕ್ಕೆ ತೂಗಾಡಿದವು. ಅವರೆಲ್ಲರೂ ವಂಶೀವಟ ಎನ್ನುವ ಸ್ಥಳಕ್ಕೆ ಧಾವಿಸಿದರು. ಅವರಲ್ಲಿ ಕೆಲವರು ಹಸುಗಳ ಹಾಲನ್ನು ಕರೆಯುತ್ತಿದ್ದರು. ಆದರೆ ಹಾಲು ಕರೆಯುವ ಕೆಲಸವನ್ನು ಅರ್ಧಕ್ಕೆ ಬಿಟ್ಟು ಕೃಷ್ಣನು ಇದ್ದಲ್ಲಿಗೆ ಹೋದರು. ಒಬ್ಬಳು ಆಗತಾನೇ ಹಾಲನ್ನು ಕರೆದು ಅದು ಕುದಿಯುವುದಕ್ಕಾಗಿ ಪಾತ್ರೆಯಲ್ಲಿ ಒಲೆಯ ಮೇಲಿಟ್ಟಿದ್ದಳು. ಆದರೆ ಹಾಲು ಅತಿಯಾಗಿ ಕಾದು ಹೋಯಿತೆ ಅಥವಾ ಉಕ್ಕಿತೆ ಎನ್ನುವುದಕ್ಕೆ ಲಕ್ಷ್ಯ ಕೊಡಲಿಲ್ಲ. ಅವಳು ಕೃಷ್ಣನನ್ನು ನೋಡಲು ಕೂಡಲೇ ಹೊರಟಳು. ಅವರಲ್ಲಿ ಕೆಲವರು ಪುಟ್ಟ ಮಕ್ಕಳಿಗೆ ಎದೆ ಹಾಲನ್ನು ಕೊಡುತ್ತಿದ್ದರು ಮತ್ತು ಕೆಲವರು ತಮ್ಮ ಮನೆಯವರಿಗೆ ಬಡಿಸುತ್ತಿದ್ದರು. ಆದರೆ ಇಂತಹ ಕೆಲಸಗಳನ್ನೆಲ್ಲ ಬಿಟ್ಟು ಕೃಷ್ಣನು ಕೊಳಲನ್ನು ನುಡಿಸುತ್ತಿದ್ದ ಸ್ಥಳಕ್ಕೆ ಕೂಡಲೇ ಹೊರಟರು. ಕೆಲವರು ತಮ್ಮ ಗಂಡಂದಿರಿಗೆ ಬಡಿಸುತ್ತಿದ್ದರು ಮತ್ತೆ ಕೆಲವರು ತಾವೇ ಊಟ ಮಾಡುತ್ತಿದ್ದರು. ಆದರೆ ಗಂಡನಿಗೆ ಬಡಿಸುವುದಕ್ಕೆ ಅಥವಾ ತಮ್ಮ ಊಟಕ್ಕೆ ಗಮನವನ್ನು ಕೊಡದೆ ಕೂಡಲೇ ಹೊರಟರು. ಕೆಲವರು ಕೃಷ್ಣನ ಬಳಿಗೆ ಹೋಗುವ ಮೊದಲು ಪ್ರಸಾದನಗಳಿಂದ ಮುಖವನ್ನು ಅಲಂಕರಿಸಿಕೊಂಡು ಸೊಗಸಾಗಿ ಉಡುಪು ಧರಿಸಲು ಯೋಚಿಸಿದ್ದರು. ಆದರೆ ಕೃಷ್ಣನನ್ನು ನೋಡುವ ತವಕದಲ್ಲಿ ಅವರು ಅಲಂಕಾರ ಮಾಡಿಕೊಳ್ಳುವುದಕ್ಕೂ ಆಗಲಿಲ್ಲ. ಸರಿಯಾಗಿ ಉಡುಪನ್ನು ಧರಿಸಲು ಸಾಧ್ಯವಾಗಲಿಲ್ಲ. ಅವರ ಮುಖಗಳಿಗೆ ಆತುರದಲ್ಲಿ ಅಲಂಕಾರ ಮಾಡಿಕೊಂಡಿದ್ದರು, ಹೇಗೋ ಮುಗಿಸಿದ್ದರು. ಕೆಲವರಂತೂ ಉಡುಪಿನ ಕೆಳಭಾಗವನ್ನು ದೇಹದ ಮೇಲ್ಭಾಗಕ್ಕೂ ಮೇಲ್ಭಾಗವನ್ನು ದೇಹದ ಕೆಳಭಾಗಕ್ಕೂ ಧರಿಸಿಕೊಂಡಿದ್ದರು. ಗೋಪಿಯರೆಲ್ಲ ತಮ್ಮ ತಮ್ಮ ಸ್ಥಳಗಳನ್ನು ಆತುರದಲ್ಲಿ ಬಿಡುತ್ತಿದ್ದಾಗ ಅವರು ಎಲ್ಲಿ ಹೋಗುತ್ತಾರೆ ಎಂದು ಅವರ ಗಂಡಂದಿರು, ಸೋದರರು ಮತ್ತು ತಂದೆಯರು ಆಶ್ಚರ್ಯಪಟ್ಟರು. ಇನ್ನು ಚಿಕ್ಕ ವಯಸ್ಸಿನವರಾದದ್ದರಿಂದ ಆ ಗೋಪಿಯರು ಗಂಡಂದಿರ ಅಥವಾ ಅಣ್ಣಂದಿರ ಅಥವಾ ತಂದೆಯರ ರಕ್ಷಣೆಯಲ್ಲಿದ್ದರು. ಅವರ ಪಾಲಕರು ಕೃಷ್ಣನ ಬಳಿಗೆ ಹೋಗಲಾಗದೆಂದು ನಿಷೇಧಿಸಿದರು. ಆದರೆ ಗೋಪಿಯರು ಅವರನ್ನು ಲಕ್ಷ್ಯಕ್ಕೆ ತಂದುಕೊಳ್ಳಲಿಲ್ಲ. ಯಾರಾದರೂ ಕೃಷ್ಣನಿಂದ ಆಕರ್ಷಿತರಾಗಿ ಕೃಷ್ಣ ಪ್ರಜ್ಞೆಯಿಂದ ತುಂಬಿದ್ದರೆ ಅವರು ಎಷ್ಟೇ ತುರ್ತಾಗಿರಲಿ ಪ್ರಾಪಂಚಿಕ ಕರ್ತವ್ಯಗಳಿಗೆ ಗಮನ ಕೊಡುವುದಿಲ್ಲ. ಕೃಷ್ಣ ಪ್ರಜ್ಞೆಯ ಶಕ್ತಿ ಎಷ್ಟೆಂದರೆ ಅದು ಪ್ರತಿಯೊಬ್ಬರಿಗೂ ಎಲ್ಲ ಭೌತಿಕ ಚಟುವಟಿಕೆಗಳಿಂದ ಬಿಡುಗಡೆಯನ್ನು ಕೊಡುತ್ತದೆ. ಶ್ರೀ ರೂಪಗೋಸ್ವಾಮಿಯವರು ಬರೆದ ಒಂದು ಸುಂದರ ಶ್ಲೋಕದಲ್ಲಿ ಒಬ್ಬ ಗೋಪಿಯು ಇನ್ನೊಬ್ಬ ಗೋಪಿಗೆ, ನನ್ನ ಪ್ರೀತಿಯ ಗೆಳತಿ, ಪ್ರಾಪಂಚಿಕ ಸಹವಾಸ, ಸ್ನೇಹ ಮತ್ತು ಪ್ರೇಮಗಳನ್ನು ಸವಿಯುವ ಬಯಕೆ ನಿನಗಿದ್ದರೆ ಹುಣ್ಣಿಮೆಯ ಬೆಳದಿಂಗಳಿನಲ್ಲಿ ತುಟಿಗಳು ಬೆಳಗುತ್ತಿದ್ದಂತೆ ಯಮುನೆಯ ತೀರದಲ್ಲಿ ನಿಂತು ಕೊಳಲನ್ನು ನುಡಿಸುತ್ತಿರುವ ಈ ಮುಗುಳು ನಗೆಯ ಬಾಲಕ ಗೋವಿಂದನನ್ನು ನೋಡಲು ಹೋಗಬೇಡ ಎಂದು ಹೇಳುತ್ತಾಳೆ. ಕೃಷ್ಣನ ಸುಂದರ ನಗು ಮೊಗವನ್ನು ಮೋಹಿಸಿದವರಿಗೆ ಎಲ್ಲ ಭೌತಿಕ ಸಂತೋಷಗಳು ಆಕರ್ಷಣೆಯನ್ನು ಕಳೆದುಕೊಳ್ಳುತ್ತವೆ ಎಂದು ಶ್ರೀ ರೂಪ ಗೋಸ್ವಾಮಿಯವರು ಪರೋಕ್ಷವಾಗಿ ಉಪದೇಶಿಸುತ್ತಿದ್ದಾರೆ. ಕೃಷ್ಣ ಪ್ರಜ್ಞೆಯಲ್ಲಿ ಮುನ್ನಡೆಯಾದುದಕ್ಕೆ ಇದೇ ಪರೀಕ್ಷೆ. ಕೃಷ್ಣ ಪ್ರಜ್ಞೆಯಲ್ಲಿ ಪ್ರಗತಿ ಹೊಂದುತ್ತಿರುವವನಿಗೆ ಭೌತಿಕ ಚಟುವಟಿಕೆಗಳಲ್ಲಿ ಮತ್ತು ತನ್ನ ವೈಯಕ್ತಿಕ ಇಂದ್ರಿಯ ತೃಪ್ತಿಯಲ್ಲಿ ಆಸಕ್ತಿ ಇರಬಾರದು. ಕೆಲವರು ಗೋಪಿಯರು ಕೃಷ್ಣನ ಬಳಿಗೆ ಹೋಗುವುದನ್ನು ಕೆಲವರು ಗಂಡಂದಿರು ತಡೆದರು ಮತ್ತು ಬಲಪ್ರಯೋಗದಿಂದ ಅವರನ್ನು ಕೊಠಡಿಗಳಿಗೆ ತಳ್ಳಿ ಬೀಗ ಹಾಕಿದರು. ಕೃಷ್ಣನ ಬಳಿಗೆ ಹೋಗಲಾಗದೆ ಅವರು ಕಣ್ಣುಗಳನ್ನು ಮುಚ್ಚಿಕೊಂಡು ಅವನ ದಿವ್ಯ ರೂಪವನ್ನು ಧ್ಯಾನಿಸಿದರು. ಕೃಷ್ಣನ ರೂಪವು ಆಗಲೇ ಅವರ ಮನಸ್ಸಿನಲ್ಲಿತ್ತು. ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಶ್ರದ್ಧೆ ಮತ್ತು ಪ್ರೀತಿಗಳಿಂದ ತನ್ನ ಹೃದಯದಲ್ಲಿರುವ ಕೃಷ್ಣನನ್ನು ಕುರಿತು ಸದಾ ಯೋಚಿಸುವವರು ಅತ್ಯಂತ ಶ್ರೇಷ್ಠ ಯೋಗಿಗಳು. ಈ ಗೋಪಿಯರು ಅಂತಹ ಯೋಗಿಗಳಾದರು. ವಾಸ್ತವವಾಗಿ ಯೋಗಿಯಾದವನು ತನ್ನ ಮನಸ್ಸನ್ನು ಶ್ರೀ ವಿಷ್ಣುವಿನ ರೂಪದಲ್ಲಿ ಕೇಂದ್ರೀಕರಿಸುತ್ತಾನೆ. ಅದೇ ನಿಜವಾದ ಯೋಗ. ಕೃಷ್ಣನೇ ಎಲ್ಲ ವಿಷ್ಣು ತತ್ವಗಳ ಮೂಲ ರೂಪ. ಗೋಪಿಯರಿಗೆ ತಾವೇ ಕೃಷ್ಣನ ಬಳಿಗೆ ಹೋಗಲು ಸಾಧ್ಯವಾಗಲಿಲ್ಲ. ಆದುದರಿಂದ ಅವರು ಪರಿಪೂರ್ಣ ಯೋಗಿಗಳಂತೆ ಅವನನ್ನು ಕುರಿತು ಧ್ಯಾನ ಮಾಡಲು ಪ್ರಾರಂಭಿಸಿದರು. ಜೀವಿಗಳ ಬದ್ಧ ಸ್ಥಿತಿಯಲ್ಲಿ ಎರಡು ಬಗೆಯ ಕರ್ಮಫಲಗಳುಂಟು. ಸದಾ ಪಾಪಕರ್ಮಗಳಲ್ಲಿ ತೊಡಗಿರುವ ಬದ್ಧ ಜೀವಿಯು ಅವುಗಳ ಫಲವಾಗಿ ಯಾತನೆಯನ್ನು ಅನುಭವಿಸುತ್ತಾನೆ. ಪುಣ್ಯ ಕಾರ್ಯಗಳಲ್ಲಿ ನಿರತನಾದವನು ಪರಿಣಾಮವಾಗಿ ಭೌತಿಕ ಸುಖವನ್ನು ಅನುಭವಿಸುತ್ತಾನೆ. ಭೌತಿಕ ಯಾತನೆಯಾಗಲಿ ಅಥವಾ ಭೌತಿಕ ಸುಖವಾಗಲಿ ಅದನ್ನು ಅನುಭವಿಸುವವನನ್ನು ಭೌತಿಕ ಪ್ರಕೃತಿಯು ಬದ್ಧಗೊಳಿಸುತ್ತದೆ. ಕೃಷ್ಣನು ಕಾಣಿಸಿಕೊಂಡ ಸ್ಥಳದಲ್ಲಿ ನೆರೆದ ಅವನ ಗೆಳತಿ ಗೋಪಿಯರು ಬೇರೆ ಗುಂಪುಗಳವರು. ಗೋಪಿಯರಲ್ಲಿ ಬಹುಮಂದಿ ಕೃಷ್ಣನ ನಿರಂತರ ಸಂಗಾತಿಗಳು. ಬ್ರಹ್ಮಸಂಹಿತೆಯಲ್ಲಿ ಹೀಗೆ ಹೇಳಿದೆ, ಆನಂದ್ ಚಿನ್ಮಯ ರಸಪ್ರತಿಭಾವಿತಾಭಿಹಿ, ಎಂದರೆ ಕೃಷ್ಣನ ಆಧ್ಯಾತ್ಮಿಕ ಜಗತ್ತಿನ ಸಂಗಾತಿಗಳು. ಅದರಲ್ಲಿಯೂ ವಿಶೇಷವಾಗಿ ಗೋಪಿಯರು ಕೃಷ್ಣನ ಸಂತಸದ ಸಾಮರ್ಥ್ಯದ ಅಭಿವ್ಯಕ್ತಿಗಳು. ಅವರು ಶ್ರೀಮತಿ ರಾಧಾರಾಣಿಯ ವಿಸ್ತರಣೆಗಳು. ಕೃಷ್ಣನು ತನ್ನ ಅಲೌಕಿಕ ಲೀಲೆಗಳನ್ನು ಭೌತಿಕ ಜಗತ್ತಿನಲ್ಲಿ ಕೆಲವು ವಿಶ್ವಗಳಲ್ಲಿ ತೋರಿಸಿದಾಗ ಕೃಷ್ಣನ ಶಾಶ್ವತ ಸಂಗಾತಿಗಳು ಬರುವುದಷ್ಟೇ ಅಲ್ಲ, ಈ ಭೌತಿಕ ಜಗತ್ತಿನಿಂದ ಆ ಉನ್ನತ ಸ್ಥಾನಕ್ಕೆ ಏರಿದವರೂ ಬರುತ್ತಾರೆ. ಈ ಭೌತಿಕ ಜಗತ್ತಿನಲ್ಲಿ ಕೃಷ್ಣನ ಲೀಲೆಗಳಲ್ಲಿ ಭಾಗವಹಿಸಿದ ಗೋಪಿಯರು ಸಾಮಾನ್ಯ ಮನುಷ್ಯನ ಹಂತದಿಂದ ಬಂದವರು. ಅವರಿಗೆ ಕರ್ಮದ ಬಂಧನವಿದ್ದರೆ ಸದಾ ಕೃಷ್ಣ ಧ್ಯಾನದಲ್ಲಿದ್ದುದರಿಂದ ಅವರು ಕರ್ಮಫಲದಿಂದ ಸಂಪೂರ್ಣವಾಗಿ ಬಿಡುಗಡೆಯಾದರು. ಕೃಷ್ಣನನ್ನು ನೋಡಲು ಸಾಧ್ಯವಾಗದೆ ಅವರು ಅನುಭವಿಸಿದ ನೋವಿನ ಹಂಬಲವು ಅವರ ಎಲ್ಲ ಪಾಪಗಳ ಫಲಗಳಿಂದ ಅವರನ್ನು ಬಿಡುಗಡೆ ಮಾಡಿತು. ಕೃಷ್ಣನು ಎದುರಿಗಿಲ್ಲದಿದ್ದಾಗ ಅವನಲ್ಲಿ ಅವರಿಗಿದ್ದ ಅಲೌಕಿಕ ಪ್ರೇಮವು ಎಲ್ಲ ಭೌತಿಕ ಪುಣ್ಯ ಕಾರ್ಯಗಳ ಫಲಗಳನ್ನು ಮೀರಿದ್ದು. ಬದ್ಧ ಆತ್ಮವು ಪುಣ್ಯ ಅಥವಾ ಪಾಪ ಕಾರ್ಯಗಳಿಂದ ಹುಟ್ಟು ಸಾವುಗಳಿಗೆ ಒಳಪಡುತ್ತದೆ. ಆದರೆ ಕೃಷ್ಣನನ್ನು ಧ್ಯಾನ ಮಾಡುತ್ತಿದ್ದ ಗೋಪಿಯರು ಈ ಎರಡು ಸ್ಥಿತಿಗಳನ್ನು ಮೀರಿ ಅವನ ಪರಿಹಾದಿನಿ ಶಕ್ತಿಯ ವಿಸ್ತರಣೆಗಳಾದ ಗೋಪಿಯರ ಸ್ಥಾನಕ್ಕೆ ಏರಿದರು. ಕೃಷ್ಣನಲ್ಲಿ ಪ್ರಣಯ ಭಾವದಿಂದ ಮನಸ್ಸನ್ನು ನಿಲ್ಲಿಸಿದ ಗೋಪಿಯರೆಲ್ಲರಿಗೆ ಭೌತಿಕ ಪ್ರಕೃತಿಯ ಕರ್ಮಫಲಗಳ ಸೋಂಕಿಲ್ಲದೆ ಹೋಯಿತು. ಅವರಲ್ಲಿ ಕೆಲವರು ಭೌತಿಕ ಪ್ರಕೃತಿಯ ಗುಣತ್ರಯಗಳು ಬೆಳೆಸಿದ ತಮ್ಮ ಭೌತಿಕ ದೇಹಗಳನ್ನು ಕೂಡಲೇ ತ್ಯಜಿಸಿದರು. ಕೃಷ್ಣನೊಂದಿಗೆ ರಾಸನೃತ್ಯದಲ್ಲಿ ಸೇರಿದ ಗೋಪಿಯರ ಸ್ಥಿತಿಯನ್ನು ಶುಕಮುನಿಗಳು ವರ್ಣಿಸಿದುದನ್ನು ಪರೀಕ್ಷಿತ್ ಮಹಾರಾಜನು ಕೇಳಿದನು. ಕೆಲವರು ಗೋಪಿಯರು ಕೃಷ್ಣನನ್ನು ತಮ್ಮ ಪ್ರಣಯಿ ಎಂದು ಮನಸ್ಸನ್ನು ಕೇಂದ್ರೀಕರಿಸಿದ್ದರಿಂದಲೇ ಭೌತಿಕ ಹುಟ್ಟು ಮತ್ತು ಸಾವುಗಳ ಕಲ್ಮಶದಿಂದ ಬಿಡುಗಡೆ ಹೊಂದಿದರು ಎಂದು ಕೇಳಿದಾಗ ರಾಜನು, ಕೃಷ್ಣನು ದೇವೋತ್ತಮ ಪರಮಪುರುಷ ಎಂದು ಗೋಪಿಯರಿಗೆ ತಿಳಿದಿರಲಿಲ್ಲ. ಅವರು ಅವನನ್ನು ಸುಂದರ ಬಾಲಕನೆಂದು ಸ್ವೀಕರಿಸಿದರು ಮತ್ತು ತಮ್ಮ ಪ್ರಣಯಿ ಎಂದು ಭಾವಿಸಿದರು. ಒಬ್ಬ ಪ್ರಣಯಿಯನ್ನು ಕುರಿತು ಯೋಚನೆ ಮಾಡಿದ ಮಾತ್ರಕ್ಕೆ ಭೌತಿಕ ಸ್ಥಿತಿಯಿಂದ ಮುಕ್ತರಾಗಲು ಅವರಿಗೆ ಹೇಗೆ ಸಾಧ್ಯವಾಯಿತು ಎಂದನು. ಕೃಷ್ಣನು ಸಾಮಾನ್ಯ ಜೀವಿಗಳು ಗುಣಸತ್ವದಲ್ಲಿ ಒಂದೇ ಎನ್ನುವುದನ್ನು ಪರಿಭಾವಿಸಬೇಕು. ಕೃಷ್ಣನ ಅವಿಭಾಜ್ಯ ಭಾಗವಾಗಿ ಸಾಮಾನ್ಯ ಜೀವಿಗಳು ಬ್ರಹ್ಮನ್ ಹೌದು, ಆದರೆ ಕೃಷ್ಣನು ಯೋಚನೆ ಮಾಡಿದ ಮಾತ್ರದಿಂದಲೇ ಕಶ್ಮಲಗೊಂಡ ಭೌತಿಕ ಹಂತದಿಂದ ಬಿಡುಗಡೆ ಹೊಂದಲು ಭಕ್ತರಿಗೆ ಸಾಧ್ಯವಾದರೆ ಯಾರನ್ನಾದರೂ ಕುರಿತು ಯೋಚನೆ ಮಾಡುವ ಇತರರಿಗೆ ಏಕೆ ಸಾಧ್ಯವಿಲ್ಲ ಎನ್ನುವುದು ಪ್ರಶ್ನೆ. ಯಾರಾದರೂ ಗಂಡನನ್ನಾಗಲಿ ಮಗನನ್ನಾಗಲಿ ಕುರಿತು ಯೋಚನೆ ಮಾಡುತ್ತಿದ್ದರೆ ಅಥವಾ ಯಾರಾದರೂ ಇನ್ನೊಬ್ಬ ಜೀವಿಯನ್ನು ಕುರಿತು ಯೋಚನೆ ಮಾಡುತ್ತಿದ್ದರೆ ಎಲ್ಲ ಜೀವಿಗಳು ಬ್ರಹ್ಮನ್ ಆದದ್ದರಿಂದ ಅವರಿಗೇಕೆ ಕಶ್ಮಲಗೊಂಡ ಭೌತಿಕ ಪ್ರಕೃತಿಯಿಂದ ಬಿಡುಗಡೆಯು ದೊರೆಯುವುದಿಲ್ಲ? ಇದು ಬಹಳ ಜಾಣತನದ ಪ್ರಶ್ನೆ. ಏಕೆಂದರೆ ನಾಸ್ತಿಕರು ಸದಾ ಕೃಷ್ಣನನ್ನೇ ಅನುಕರಿಸುತ್ತಿರುತ್ತಾರೆ. ಕಲಿಯುಗದ ಈ ದಿನಗಳಲ್ಲಿ ತಾವು ಕೃಷ್ಣನಷ್ಟೇ ಶ್ರೇಷ್ಠರೆಂದು ಭಾವಿಸಿ ತಮ್ಮನ್ನು ಕುರಿತು ಯೋಚಿಸುವುದು ಶ್ರೀಕೃಷ್ಣನನ್ನು ಕುರಿತು ಯೋಚಿಸುವಷ್ಟೇ ಫಲದಾಯಕ ಎಂದು ಜನರು ಯೋಚನೆ ಮಾಡುವಷ್ಟು ಮೋಸ ಮಾಡುವ ನೀಚರಿದ್ದಾರೆ. ಅನುಕರಣೆ ಮಾಡುವ ದುಷ್ಟರ, ಕುರುಡು ಹಿಂಬಾಲಕರ ಅಪಾಯಕಾರಿ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಪರೀಕ್ಷಿತ್ ಮಹಾರಾಜನು ಈ ಪ್ರಶ್ನೆಯನ್ನು ಕೇಳಿದನು. ಸುದೈವದಿಂದ ಸಾಮಾನ್ಯ ಮನುಷ್ಯನನ್ನು ಕುರಿತು ಯೋಚಿಸುವುದು ಕೃಷ್ಣನನ್ನು ಕುರಿತು ಯೋಚಿಸುವುದು ಒಂದೇ ಅಲ್ಲ ಎಂದು ಎಚ್ಚರಿಕೆ ನೀಡಲು ಈ ಪ್ರಶ್ನೆಯು ಶ್ರೀಮದ್ ಭಾಗವತದಲ್ಲಿ ದಾಖಲಾಗಿದೆ. ವಾಸ್ತವವಾಗಿ ದೇವತೆಗಳನ್ನು ಕುರಿತು ಯೋಚಿಸುವುದನ್ನು ಸಹ ಕೃಷ್ಣನನ್ನು ಕುರಿತು ಯೋಚಿಸುವುದಕ್ಕೆ ಹೋಲಿಸಲಾಗದು. ವಿಷ್ಣು, ನಾರಾಯಣ ಅಥವಾ ಕೃಷ್ಣನನ್ನು ದೇವತೆಗಳ ಸಾಲಿನಲ್ಲಿ ಇಡುವವನನ್ನು ಪಾಷಂಡಿ ಅಥವಾ ನೀಚ ಎಂದು ಕರೆಯಲಾಗುತ್ತದೆ ಎಂದು ವೈಷ್ಣವ ತಂತ್ರದಲ್ಲಿ ಎಚ್ಚರಿಕೆ ನೀಡಲಾಗಿದೆ. ಪರೀಕ್ಷಿತ್ ಮಹಾರಾಜನ ಪ್ರಶ್ನೆಯನ್ನು ಕೇಳಿ ಶುಕಮುನಿಗಳು, ರಾಜನೇ, ಈ ಘಟನೆಗೆ ಮೊದಲೇ ನಿನ್ನ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಎಂದು ಹೇಳಿದರು. ಪರೀಕ್ಷಿತ್ ಮಹಾರಾಜನು ಸನ್ನಿವೇಶವನ್ನು ಸ್ಪಷ್ಟ ಮಾಡಿಕೊಳ್ಳಲು ಬಯಸಿದನು. ಅವನ ಗುರುವು ಬಹು ಜಾಣ್ಮೆಯಿಂದ ನಿನಗೆ ಆಗಲೇ ವಿವರಿಸಿದ ವಿಷಯವನ್ನು ಕುರಿತು ಮತ್ತೆ ಏಕೆ ಕೇಳುತ್ತೀ? ನಿನಗೆ ಇಷ್ಟೊಂದು ಮರೆವು ಏಕೆ ಎಂದು ಕೇಳಿದನು. ಗುರುವು ಯಾವಾಗಲೂ ಮೇಲಿನ ಸ್ಥಾನದಲ್ಲಿರುತ್ತಾನೆ, ಆದುದರಿಂದ ಶಿಷ್ಯನನ್ನು ಹೀಗೆ ದಂಡಿಸಲು ಅವನಿಗೆ ಅಧಿಕಾರವಿದೆ. ಪರೀಕ್ಷಿತ್ ಮಹಾರಾಜನು ತನಗಾಗಿ ಈ ಪ್ರಶ್ನೆಯನ್ನು ಕೇಳುತ್ತಿಲ್ಲ. ಇತರರು ಕೃಷ್ಣನಿಗೆ ಸಮಾನ ಎಂದು ಮುಂದೆ ಬರುವ ಜನ ತಿಳಿದಾರು ಎಂದು ಎಚ್ಚರಿಕೆಯಾಗಿ ಕೇಳಿದ ಎಂದು ಶುಕಮುನಿಗಳಿಗೆ ತಿಳಿದಿತ್ತು. ಶುಕಮುನಿಗಳು ಪರೀಕ್ಷಿತ್ ಮಹಾರಾಜನಿಗೆ ಶಿಶುಪಾಲನ ಮುಕ್ತಿಯ ವಿಷಯವನ್ನು ನೆನಪು ಮಾಡಿಕೊಟ್ಟರು. ಶಿಶುಪಾಲನಿಗೆ ಯಾವಾಗಲೂ ಕೃಷ್ಣನಲ್ಲಿ ಅಸೂಯೆ. ಅವನ ಆ ಅಸೂಯೆಗಾಗಿ ಕೃಷ್ಣನು ಅವನನ್ನು ಕೊಂದನು. ಕೃಷ್ಣನು ದೇವೋತ್ತಮ ಪರಮ ಪುರುಷನಾದದ್ದರಿಂದ ಅವನನ್ನು ನೋಡಿದ ಮಾತ್ರದಿಂದಲೇ ಶಿಶುಪಾಲನಿಗೆ ಮುಕ್ತಿಯಾಯಿತು. ಅಸೂಯೆ ಪಡುವ ಮನುಷ್ಯನು ಕೃಷ್ಣನಲ್ಲಿ ಮನಸ್ಸನ್ನು ಕೇಂದ್ರೀಕರಿಸಿದ ಮಾತ್ರದಿಂದಲೇ ಮುಕ್ತಿಯನ್ನು ಪಡೆದರೆ ಕೃಷ್ಣನಿಗೆ ಅಷ್ಟೊಂದು ಪ್ರೀತಿಪಾತ್ರರಾಗಿ ಪ್ರೇಮದಿಂದ ಸದಾ ಅವನನ್ನೇ ಕುರಿತು ಯೋಚಿಸುವ ಗೋಪಿಯರ ವಿಷಯ ಹೇಳುವುದೇನು? ಶತ್ರುಗಳಿಗೂ ಸ್ನೇಹಿತರಿಗೂ ಏನಾದರೂ ವ್ಯತ್ಯಾಸವಿರಬೇಕು. ಕೃಷ್ಣನ ಶತ್ರುಗಳು ಭೌತಿಕ ಕಶ್ಮಲದಿಂದ ಬಿಡುಗಡೆಯಾಗಿ ಪರಮನೊಂದಿಗೆ ಒಂದಾಗಬಹುದಾದರೆ ಗೋಪಿಯರಂತಹ ಅವನ ಪ್ರಿಯ ಗೆಳತಿಯರು ಮುಕ್ತಿ ಪಡೆಯುತ್ತಾರೆ ಮತ್ತು ಅವನೊಂದಿಗೆ ಇರುತ್ತಾರೆ. ಇಷ್ಟೇ ಅಲ್ಲದೆ ಭಗವದ್ಗೀತೆಯಲ್ಲಿ ಕೃಷ್ಣನನ್ನು ಋಷಿಕೇಶ ಎಂದು ಕರೆದಿದೆ. ಕೃಷ್ಣನು ಋಷಿಕೇಶ ಎಂದರೆ ಪರಮಾತ್ಮ. ಸಾಮಾನ್ಯ ಮನುಷ್ಯನು ಭೌತಿಕ ದೇಹದೊಳಗಿರುವ ಬದ್ಧ ಆತ್ಮ ಎಂದು ಶುಕಮುನಿಯವರು ಹೇಳಿದರು. ಕೃಷ್ಣನು ಋಷಿಕೇಶನಾದದ್ದರಿಂದ ಅವನು ಅವನ ದೇಹವೂ ಒಂದೇ. ಕೃಷ್ಣ ಮತ್ತು ಕೃಷ್ಣನ ದೇಹ ಇದರಲ್ಲಿ ವ್ಯತ್ಯಾಸ ಮಾಡುವವನು ಮೂರ್ಖರಲ್ಲಿ ಮೂರ್ಖನು. ಕೃಷ್ಣನು ಋಷಿಕೇಶ ಮತ್ತು ಅಧೋಕ್ಷಜ. ಈ ಸಂದರ್ಭದಲ್ಲಿ ಪರೀಕ್ಷಿತ್ ಮಹಾರಾಜನು ಈ ಎರಡು ಪದಗಳನ್ನು ಬಳಸಿದ್ದಾನೆ. ಋಷಿಕೇಶ ಎಂದರೆ ಪರಮಾತ್ಮ, ಅಧೋಕ್ಷಜ ಎಂದರೆ ಭೌತಿಕ ಪ್ರಕೃತಿಯನ್ನು ಮೀರಿದ ದೇವೋತ್ತಮ ಪರಮಪುರುಷ. ತನ್ನ ಕಾರಣರಹಿತ ಕರುಣೆಯಿಂದ ಸಾಮಾನ್ಯ ಜೀವಿಗಳಿಗೆ ಉಪಕಾರ ಮಾಡಲು ಕೃಷ್ಣನು ಇರುವಂತೆಯೇ ಕಾಣಿಸಿಕೊಳ್ಳುತ್ತಾನೆ. ದುರದೃಷ್ಟದಿಂದ ಮೂರ್ಖರು ಅವನು ಇನ್ನೊಬ್ಬ ಸಾಮಾನ್ಯ ಮನುಷ್ಯ ಎಂದು ತಪ್ಪಾಗಿ ಭಾವಿಸುತ್ತಾರೆ. ಆದುದರಿಂದ ನರಕಕ್ಕೆ ಹೋಗಲು ಅರ್ಹರಾಗುತ್ತಾರೆ. ಕೃಷ್ಣನು ಅಚ್ಯುತನೂ ಅನಂತನೂ ಕಲ್ಮಶರಹಿತನೂ ಆದ ದೇವೋತ್ತಮ ಪರಮ ಪುರುಷ ಎಂದು ಶುಕಮುನಿಗಳು ದೃಢಪಡಿಸಿದರು. ಶುಕಮುನಿಗಳು ಮುಂದುವರಿದು ಕೃಷ್ಣನು ಸಾಮಾನ್ಯ ಮನುಷ್ಯನಲ್ಲ ಎಂದು ಪರೀಕ್ಷಿತ್ ಮಹಾರಾಜನಿಗೆ ತಿಳಿಸಿದರು. ಅವನು ಎಲ್ಲ ಆಧ್ಯಾತ್ಮಿಕ ಗುಣಗಳಿಂದ ತುಂಬಿ ತುಳುಕುವ ದೇವೋತ್ತಮ ಪರಮ ಪುರುಷ. ತನ್ನ ನಿಷ್ಕಾರಣ ಕರುಣೆಯಿಂದ ಅವನು ಈ ಭೌತಿಕ ಜಗತ್ತಿನಲ್ಲಿ ಕಾಣಿಸಿಕೊಳ್ಳುತ್ತಾನೆ. ಕಾಣಿಸಿಕೊಂಡಾಗ ಯಾವ ಬದಲಾವಣೆಯೂ ಇರದೆ ತಾನು ಇದ್ದಂತೆಯೇ ಕಾಣಿಸಿಕೊಳ್ಳುತ್ತಾನೆ. ಇದನ್ನು ಭಗವದ್ಗೀತೆಯಲ್ಲಿಯೂ ದೃಢಪಡಿಸಿದೆ. ಅಲ್ಲಿ ಪ್ರಭುವು ತಾನು ತನ್ನ ಆಧ್ಯಾತ್ಮಿಕ ಶಕ್ತಿಯಲ್ಲಿ ಕಾಣಿಸಿಕೊಳ್ಳುವುದಾಗಿ ಹೇಳುತ್ತಾನೆ. ಅವನು ಈ ಭೌತಿಕ ಶಕ್ತಿಗೆ ಒಳಗಾಗಿ ಕಾಣಿಸಿಕೊಳ್ಳುವುದಿಲ್ಲ. ಭೌತಿಕ ಶಕ್ತಿಯು ಅವನ ನಿಯಂತ್ರಣದಲ್ಲಿದೆ. ಭೌತಿಕ ಶಕ್ತಿಯು ಅವನ ಮೇಲ್ವಿಚಾರಣೆಯಲ್ಲಿ ಕೆಲಸ ಮಾಡುತ್ತದೆ ಎಂದು ಭಗವದ್ಗೀತೆಯಲ್ಲಿ ದೃಢಪಡಿಸಿದೆ. ಮೂಲವಸ್ತು ಆಡಿದಂತೆ ಆಡುವ ನೆರಳಿನಂತೆ ದುರ್ಗಾ ಎಂಬ ಹೆಸರಿನ ಭೌತಿಕ ಶಕ್ತಿಯು ಕೆಲಸ ಮಾಡುತ್ತದೆ ಎಂದು ಬ್ರಹ್ಮಸಂಹಿತೆಯಲ್ಲಿ ದೃಢಪಡಿಸಿದೆ. ಇದೆಲ್ಲದರ ನಿರ್ಣಯವೆಂದರೆ ಕೃಷ್ಣನ ರೂಪ, ಗುಣ, ಸಿರಿ, ಕೀರ್ತಿ, ಬಲ ಅಥವಾ ತ್ಯಾಗ ಅಥವಾ ಕಾಮದಿಂದಾಗಲಿ, ಕ್ರೋಧದಿಂದಾಗಲಿ, ಭಯದಿಂದಾಗಲಿ, ಪ್ರೀತಿಯಿಂದಾಗಲಿ, ಸ್ನೇಹದಿಂದಾಗಲಿ ಒಬ್ಬ ಮನುಷ್ಯನು ಹೇಗಾದರೂ ಕೃಷ್ಣನಿಂದ ಆಕರ್ಷಿತನಾದರೆ ಅವನು ಮುಕ್ತಿ ಹೊಂದಿ ಭೌತಿಕ ಕಶ್ಮಲದಿಂದ ಬಿಡುಗಡೆ ಪಡೆಯುತ್ತಾನೆ ಎನ್ನುವುದು ಖಂಡಿತ. ಭಗವದ್ಗೀತೆಯ 18ನೆಯ ಅಧ್ಯಾಯದಲ್ಲಿ ಕೃಷ್ಣ ಪ್ರಜ್ಞೆಯನ್ನು ಬೋಧಿಸುವುದರಲ್ಲಿ ನಿರತನಾದವನು ತನಗೆ ಬಹು ಪ್ರಿಯನಾಗುತ್ತಾನೆ ಎಂದು ಪ್ರಭುವು ಹೇಳುತ್ತಾನೆ. ಶುದ್ಧ ಕೃಷ್ಣ ಪ್ರಜ್ಞೆಯನ್ನು ಬೋಧಿಸುವ ಉಪದೇಶಕನು ತನ್ನ ಹೋರಾಟದಲ್ಲಿ ಅನೇಕ ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ. ಕೆಲವೊಮ್ಮೆ ಸಾವಿಗೂ ವಶನಾಗಬೇಕಾಗುತ್ತದೆ. ಇದೆಲ್ಲವನ್ನೂ ಕೃಷ್ಣನಿಗಾಗಿ ಮಾಡುವ ತಪಸ್ಸು ಎಂದು ಪರಿಗಣಿಸಲಾಗುತ್ತದೆ. ಆದುದರಿಂದ ಕೃಷ್ಣನು ಇಂತಹ ಬೋಧಕನು ತನಗೆ ಅತ್ಯಂತ ಪ್ರೀತಿಪಾತ್ರನು ಎಂದು ಹೇಳಿದ್ದಾನೆ. ತಮ್ಮ ಮನಸ್ಸನ್ನು ಅವನಲ್ಲಿ ಕೇಂದ್ರೀಕರಿಸಿದ ಮಾತ್ರದಿಂದ ಕೃಷ್ಣನ ಶತ್ರುಗಳು ಮೋಕ್ಷವನ್ನು ನಿರೀಕ್ಷಿಸಬಹುದಾದರೆ ಕೃಷ್ಣನಿಗೆ ಅಷ್ಟೊಂದು ಪ್ರೀತಿಪಾತ್ರರಾದವರ ವಿಷಯವನ್ನು ಹೇಳುವುದೇನು? ಕೃಷ್ಣ ಪ್ರಜ್ಞೆಯನ್ನು ಬೋಧಿಸುವುದರಲ್ಲಿ ನಿರತರಾದವರ ಮೋಕ್ಷವು ಎಲ್ಲ ಸಂದರ್ಭಗಳಲ್ಲಿಯೂ ನಿಶ್ಚಯವಾದದ್ದು ಎಂದೇ ಇದೆಲ್ಲದರ ನಿರ್ಣಯ. ಆದರೆ ಇಂತಹ ಬೋಧಕರು ಮೋಕ್ಷವನ್ನು ಲಕ್ಷಿಸುವುದೇ ಇಲ್ಲ. ಏಕೆಂದರೆ ಕೃಷ್ಣ ಪ್ರಜ್ಞೆಯಲ್ಲಿ ಭಕ್ತಿಪೂರ್ವಕ ಸೇವೆಯಲ್ಲಿ ನಿರತನಾದವನು ಆಗಲೇ ಮುಕ್ತಿಯನ್ನು ಪಡೆದಿದ್ದಾನೆ. ಕೃಷ್ಣನು ಎಲ್ಲ ನಿಗೂಢ ಶಕ್ತಿಯ ದಿವ್ಯ ಪ್ರಭುವಾದದ್ದರಿಂದ ಕೃಷ್ಣನಿಂದ ಆಕರ್ಷಿತನಾದವನು ಭವಬಂಧನದಿಂದ ನಿಶ್ಚಯವಾಗಿ ಬಿಡುಗಡೆಯಾಗುತ್ತಾನೆ ಎಂದು ಪರೀಕ್ಷಿತ್ ಮಹಾರಾಜನು ಯಾವಾಗಲೂ ಭರವಸೆಯನ್ನು ಇಟ್ಟುಕೊಳ್ಳಬೇಕು ಎಂದು ಶುಕಮುನಿಗಳು ಅರಸನಿಗೆ ಹೇಳಿದರು. ಆಗಲೇ ವರ್ಣಿಸಿದಂತೆ ಗೋಪಿಯರೆಲ್ಲ ಕೃಷ್ಣನ ಸುತ್ತ ನೆರೆದಾಗ ಕೃಷ್ಣನು ತನ್ನ ಮಾತಿನ ಚಮತ್ಕಾರದಿಂದ ಅವರನ್ನು ಸ್ವಾಗತಿಸಿ ಒಂದಿಗೆ ಅವರ ಉತ್ಸಾಹವನ್ನು ತಗ್ಗಿಸುತ್ತಾ ಮಾತನಾಡಿದನು. ಕೃಷ್ಣನು ಮಾತಿನ ಪರಮಪ್ರಭು. ಅವನು ಭಗವದ್ಗೀತೆಯನ್ನು ಹೇಳಿದವನು. ಅವನು ತತ್ವಶಾಸ್ತ್ರ, ರಾಜಕಾರಣ, ಅರ್ಥಶಾಸ್ತ್ರ ಯಾವುದೇ ವಿಷಯವನ್ನು ಕುರಿತು ಅತ್ಯುನ್ನತ ಮಟ್ಟದಲ್ಲಿ ಮಾತನಾಡಬಲ್ಲ. ತನಗೆ ಅಷ್ಟೊಂದು ಪ್ರಿಯರಾಗಿದ್ದ ಗೋಪಿಯರ ಮುಂದೆಯೂ ಮಾತನಾಡಿದ. ಮಾತಿನ ಚಮತ್ಕಾರದಿಂದ ಅವರನ್ನು ಸಮ್ಮೋಹನಗೊಳಿಸಲು ಬಯಸಿದ. ಕೃಷ್ಣನು, ವೃಂದಾವನದ ಮಹಿಳೆಯರೇ, ನೀವು ತುಂಬಾ ಅದೃಷ್ಟಶಾಲಿಗಳು. ನೀವು ನನಗೆ ಅತ್ಯಂತ ಪ್ರೀತಿಪಾತ್ರರು. ನೀವು ಇಲ್ಲಿಗೆ ಬಂದಿದ್ದೀರಿ ಎಂದು ನನಗೆ ಬಹು ಸಂತೋಷವಾಗಿದೆ. ವೃಂದಾವನದಲ್ಲಿ ಎಲ್ಲವೂ ಚೆನ್ನಾಗಿದೆ ಎಂದು ನಂಬಿದ್ದೇನೆ. ಈಗ ನನಗೆ ದಯೆಯಿಟ್ಟು ಅಪ್ಪಣೆ ಮಾಡಿ, ನಿಮಗಾಗಿ ನಾನು ಏನು ಮಾಡಲಿ? ರಾತ್ರಿ ಇಂತಹ ವೇಳೆಯಲ್ಲಿ ಇಲ್ಲಿಗೆ ಬರುವುದರ ಉದ್ದೇಶವೇನು? ದಯವಿಟ್ಟು ಕುಳಿತುಕೊಳ್ಳಿ ಮತ್ತು ನಿಮಗಾಗಿ ನಾನು ಏನು ಮಾಡಬಲ್ಲೆ ತಿಳಿಸಿ ಎಂದನು. ಗೋಪಿಯರು ಕೃಷ್ಣನ ಸಹವಾಸವನ್ನು ಸವಿಯಲು, ಅವನೊಡನೆ ನೃತ್ಯ ಮಾಡಲು, ಅವನನ್ನು ಆಲಿಂಗಿಸಿ ಚುಂಬಿಸಲು ಅವನ ಬಳಿಗೆ ಬಂದಿದ್ದರು. ಕೃಷ್ಣನು ಎಲ್ಲ ಬಗೆಯ ಶಿಷ್ಟಾಚಾರವನ್ನು ತೋರುತ್ತಾ ಬಹು ಔಪಚಾರಿಕವಾಗಿ ಅವರನ್ನು ಬರಮಾಡಿಕೊಳ್ಳಲು ಪ್ರಾರಂಭಿಸಿದಾಗ ಅವರಿಗೆ ಬಹಳ ಆಶ್ಚರ್ಯವಾಯಿತು. ಅವರನ್ನು ಸಮಾಜದ ಸಾಮಾನ್ಯರಾದ ಮೇಲುವರ್ಗದ ಮಹಿಳೆಯರಂತೆ ಕಾಣುತ್ತಿದ್ದ. ಆದುದರಿಂದ ಅವರು ತಮ್ಮ ತಮ್ಮಲ್ಲಿಯೇ ನಸುನಗುತ್ತಾ ಅವನು ಹೀಗೆ ಮಾತನಾಡುವುದನ್ನು ಕಾತರದಿಂದ ಕೇಳಿದರು. ಅವರೆಲ್ಲರೂ ತನ್ನೆಡೆಗೆ ಮಂದಹಾಸ ಬೀರುವುದನ್ನು ಕಂಡು ಕೃಷ್ಣನು, ನನ್ನ ಪ್ರೀತಿಯ ಸ್ನೇಹಿತರೇ, ಈಗ ನಡುರಾತ್ರಿ, ಕಾಡಿನಲ್ಲಿ ಅಪಾಯ ತುಂಬಿದೆ ಎಂದು ನೀವು ತಿಳಿದುಕೊಳ್ಳಬೇಕು. ಈ ಹೊತ್ತಿನಲ್ಲಿ ಹುಲಿಗಳು, ಕರಡಿಗಳು, ನರಿಗಳು ಮತ್ತು ತೋಳಗಳು ಮುಂತಾದ ಕ್ರೂರ ಪ್ರಾಣಿಗಳು ಕಾಡಿನಲ್ಲಿ ಸದ್ದಿಲ್ಲದೆ ಹೊಂಚು ಹಾಕುತ್ತಾ ಓಡಾಡುತ್ತಿರುತ್ತವೆ. ಇದು ನಿಮಗೆ ಬಹಳ ಅಪಾಯಕಾರಿ. ನೀವು ಈಗ ಸುರಕ್ಷಿತವಾದ ಸ್ಥಳವನ್ನು ಆರಿಸಿಕೊಳ್ಳುವುದು ಸಾಧ್ಯವಿಲ್ಲ. ನೀವು ಎಲ್ಲಿ ಹೋದರೂ ಈ ಪ್ರಾಣಿಗಳು ಆಹಾರಕ್ಕಾಗಿ ಅಲೆದಾಡುತ್ತಿರುತ್ತವೆ ಎನ್ನುವುದನ್ನು ಕಾಣುವಿರಿ. ಆದುದರಿಂದ ನಡುರಾತ್ರಿಯಲ್ಲಿ ನೀವು ಇಲ್ಲಿಗೆ ಬಂದು ಬಹುದೊಡ್ಡ ಅಪಾಯವನ್ನು ತಂದುಕೊಂಡಿದ್ದೀರಿ. ದಯವಿಟ್ಟು ತಡಮಾಡದೆ ಹಿಂದಕ್ಕೆ ಹೋಗಿ ಎಂದು ಹೇಳಿದನು. ಅವರು ಇನ್ನೂ ನಸುನಗುತ್ತಿದ್ದುದನ್ನು ನೋಡಿ ಕೃಷ್ಣನು, ನಾನು ನಿಮ್ಮ ದೇಹದ ಲಕ್ಷಣಗಳನ್ನು ಬಹಳ ಮೆಚ್ಚಿಕೊಳ್ಳುತ್ತೇನೆ. ನಿಮಗೆಲ್ಲ ಸೊಗಸಾದ ತೆಳುವಾದ ನಡುಗಳಿವೆ ಎಂದು ಹೇಳಿದನು. ಗೋಪಿಯರೆಲ್ಲ ಬಹು ಲಾವಣ್ಯವತಿಯರಾಗಿದ್ದರು. ಅವರನ್ನು ಸುಮಧ್ಯಮ ಎಂದು ವರ್ಣಿಸಿದೆ. ಹೆಂಗಸಿನ ಸೌಂದರ್ಯದ ಮಾನದಂಡ ಸುಮಧ್ಯಮ ಎಂದು ಹೇಳುತ್ತಾರೆ. ಹಾಗೆಂದರೆ ನಡು ಬಹು ತೆಳುವಾಗಿದೆ ಎಂದರ್ಥ. ಅವರು ತಮ್ಮನ್ನು ತಾವೇ ರಕ್ಷಿಸಿಕೊಳ್ಳುವಷ್ಟು ದೊಡ್ಡವರಾಗಿರಲಿಲ್ಲ ಎನ್ನುವುದನ್ನು ಅವರಿಗೆ ಮನದಟ್ಟು ಮಾಡಿಕೊಡಲು ಕೃಷ್ಣನು ಬಯಸಿದನು. ವಾಸ್ತವವಾಗಿ ಅವರಿಗೆ ರಕ್ಷಣೆ ಅಗತ್ಯವಾಗಿತ್ತು. ನಡುರಾತ್ರಿ ಅವರು ಕೃಷ್ಣನ ಬಳಿಗೆ ಬಂದದ್ದು ವಿವೇಕದ ನಡತೆಯಾಗಿರಲಿಲ್ಲ. ತಾನು ಎಳೆಯ, ಅವರು ಎಳೆಯ ಹುಡುಗಿಯರು ಎನ್ನುವುದನ್ನೂ ಕೃಷ್ಣನು ಸೂಚಿಸಿದನು. ನಡುರಾತ್ರಿಯಲ್ಲಿ ಎಳೆಯ ಹುಡುಗಿಯರು ಹುಡುಗರು ಒಟ್ಟಿಗೆ ಇರುವುದು ಚೆನ್ನಾಗಿ ಕಾಣುವುದಿಲ್ಲ. ಈ ಬುದ್ಧಿವಾದವನ್ನು ಕೇಳಿ ಗೋಪಿಯರಿಗೆ ಅಷ್ಟೇನೂ ಸಂತೋಷವಾದಂತೆ ಕಾಣಲಿಲ್ಲ. ಆದ್ದರಿಂದ ಕೃಷ್ಣನು ಇದೇ ವಿಷಯವನ್ನು ಇನ್ನೊಂದು ರೀತಿಯಲ್ಲಿ ಹೇಳಲು ಪ್ರಾರಂಭಿಸಿದನು. ಪ್ರೀತಿಯ ಸ್ನೇಹಿತರೇ, ನಿಮ್ಮ ಪಾಲಕರ ಅನುಮತಿ ಇಲ್ಲದೆ ನೀವು ಮನೆಯನ್ನು ಬಿಟ್ಟಿದ್ದೀರಿ ಎಂದು ನನಗೆ ಅರ್ಥವಾಗುತ್ತದೆ. ಆದುದರಿಂದ ನಿಮ್ಮ ತಾಯಿಯರು, ತಂದೆಯರು, ಅಣ್ಣಂದಿರು, ಮಕ್ಕಳು ಸಹ ನಿಮ್ಮನ್ನು ಕಾಣಲು ಬಹು ಕಾತರರಾಗಿರಬೇಕು. ನಿಮ್ಮ ಗಂಡಂದಿರ ವಿಷಯ ಹೇಳಬೇಕಾಗಿಯೇ ಇಲ್ಲ. ನೀವು ಇಲ್ಲಿರುವಷ್ಟು ಹೊತ್ತು ಅವರು ನಿಮಗಾಗಿ ಬೇರೆ ಬೇರೆ ಕಡೆ ಹುಡುಕುತ್ತಿರಬೇಕು. ಅವರ ಮನಸ್ಸು ಬಹಳ ಕಲಕಿ ಹೋಗಿರಬೇಕು. ಆದುದರಿಂದ ತಡ ಮಾಡಬೇಡಿ, ದಯವಿಟ್ಟು ಹಿಂದಕ್ಕೆ ಹೋಗಿ, ಅವರ ಮನಸ್ಸಿಗೆ ಸಮಾಧಾನ ಕೊಡಿ. ಕೃಷ್ಣನು ತಾನಾಗಿಯೇ ಹೇಳಿದ ಬುದ್ಧಿವಾದವನ್ನು ಕೇಳಿ ಗೋಪಿಯರಿಗೆ ಮನಸ್ಸು ಸ್ವಲ್ಪ ಕಲಕಿ ಕೋಪ ಬಂದಂತೆ ಕಂಡಿತು. ಅವರು ತಮ್ಮ ನೋಟವನ್ನು ಕಾಡಿನ ಸೌಂದರ್ಯದತ್ತ ಹರಿಸಿದರು. ಆ ಹೊತ್ತಿನಲ್ಲಿ ಬೆಳದಿಂಗಳು ಇಡೀ ಕಾಡನ್ನು ಬೆಳಗುತ್ತಿತ್ತು. ತಂಗಾಳಿಯು ನಿಧಾನವಾಗಿ ಅರಳುತ್ತಿದ್ದ ಹೂವುಗಳ ಮೇಲೆ ಬೀಸುತ್ತಿತ್ತು. ತಂಗಾಳಿಯಲ್ಲಿ ಮರಗಳ ಹಸುರೆಲೆಗಳು ಅಲ್ಲಾಡುತ್ತಿದ್ದವು. ಕೃಷ್ಣನು ಅವರು ಕಾಡಿನ ಕಡೆಗೆ ನೋಡುತ್ತಿದ್ದ ಅವಕಾಶವನ್ನು ಬುದ್ಧಿ ಹೇಳಲು ಬಳಸಿಕೊಂಡ. ಅವನು ಹೀಗೆ ಹೇಳಿದನು, ನೀವು ಈ ರಾತ್ರಿ ಸುಂದರವಾದ ವೃಂದಾವನ ಅರಣ್ಯವನ್ನು ನೋಡಲು ಬಂದಿದ್ದೀರಿ ಎಂದು ನನಗೆ ತೋರುತ್ತಿದೆ. ಈಗ ನಿಮಗೆ ತೃಪ್ತಿಯಾಗಿರಬೇಕು. ಆದುದರಿಂದ ತಡಮಾಡದೆ ನಿಮ್ಮ ಮನೆಗಳಿಗೆ ಹಿಂದಿರುಗಿ. ನೀವು ಅತ್ಯಂತ ಪರಿಶುದ್ಧ ಸ್ತ್ರೀಯರೆಂದು ನನಗೆ ಗೊತ್ತು. ಆದುದರಿಂದ ವೃಂದಾವನ ಅರಣ್ಯದ ಸುಂದರ ವಾತಾವರಣವನ್ನು ನೋಡಿದ್ದೀರಿ. ದಯವಿಟ್ಟು ಮನೆಗಳಿಗೆ ಹಿಂದಿರುಗಿ. ನಿಮ್ಮ ಗಂಡಂದಿರಿಗೆ ನಿಷ್ಠೆಯಾದ ಸೇವೆಯನ್ನು ಸಲ್ಲಿಸಿ. ನೀವು ತುಂಬ ಚಿಕ್ಕ ವಯಸ್ಸಿನವರಾದರೂ ಕೆಲವರಿಗೆ ಪುಟ್ಟ ಮಕ್ಕಳಿರಬೇಕು, ಅವು ಅಳುತ್ತಿರಬಹುದು. ದಯವಿಟ್ಟು ಕೂಡಲೇ ಮನೆಗೆ ಹೋಗಿ ಅವಕ್ಕೆ ಎದೆ ಹಾಲನ್ನು ಕೊಡಿ. ನಿಮಗೆ ನನ್ನ ವಿಷಯದಲ್ಲಿ ಬಹಳ ಪ್ರೀತಿ ಇದೆ. ಆ ಅಲೌಕಿಕ ಪ್ರೀತಿಯಿಂದ ನಾನು ಕೊಳಲು ನುಡಿಸುವುದನ್ನು ಕೇಳಿ ಇಲ್ಲಿಗೆ ಬಂದಿದ್ದೀರಿ ಎಂದು ನನಗೆ ಅರ್ಥವಾಗುತ್ತದೆ. ನಾನು ದೇವೋತ್ತಮ ಪರಮಪುರುಷನಾದದ್ದರಿಂದ ನೀವು ನನ್ನನ್ನು ಪ್ರೀತಿಸುವುದು ಬಹು ಯೋಗ್ಯವಾದದ್ದು. ಜೀವಂತವಾಗಿರುವುದೆಲ್ಲ ನನ್ನ ಭಾಗಗಳು, ಆದ್ದರಿಂದ ಸಹಜವಾಗಿಯೇ ಅವರು ನನ್ನನ್ನು ಪ್ರೀತಿಸುತ್ತಾರೆ. ಆದ್ದರಿಂದ ನನ್ನಲ್ಲಿ ನಿಮಗಿರುವ ಪ್ರೀತಿಗೆ ಸ್ವಾಗತ. ಇದಕ್ಕಾಗಿ ನಾನು ನಿಮ್ಮನ್ನು ಅಭಿನಂದಿಸುತ್ತೇನೆ. ಈಗ ನೀವು ಮನೆಗೆ ಹಿಂದಕ್ಕೆ ಹೋಗಬಹುದು. ನಾನು ನಿಮಗೆ ವಿವರಿಸಬೇಕಾದ ಇನ್ನೊಂದು ಅಂಶವೆಂದರೆ, ಪತಿವ್ರತೆಯಾದವಳಿಗೆ ಕಪಟತನವಿಲ್ಲದೆ ಗಂಡನ ಸೇವೆ ಮಾಡುವುದೇ ಅತ್ಯಂತ ದೊಡ್ಡ ಧಾರ್ಮಿಕ ತತ್ವ. ಹೆಂಗಸು ಗಂಡನಿಗೆ ನಿಷ್ಠಳಾಗಿ ಪತಿವ್ರತೆಯಾಗಿ ಇರುವುದು ಮಾತ್ರವಲ್ಲದೆ ತನ್ನ ಪತಿಯ ಸ್ನೇಹಿತರ ವಿಷಯದಲ್ಲಿ ಪ್ರೀತಿಯಿಂದಿರಬೇಕು, ಅತ್ತೆ ಮಾವಂದಿರಿಗೆ ವಿಧೇಯಳಾಗಿರಬೇಕು ಮತ್ತು ಗಂಡನ ತಮ್ಮಂದಿರ ವಿಷಯದಲ್ಲಿ ಪ್ರೀತಿಯಿಂದಿರಬೇಕು. ಬಹು ಮುಖ್ಯವಾದುದೆಂದರೆ ಸ್ತ್ರೀಯಾದವಳು ತನ್ನ ಮಕ್ಕಳನ್ನು ಸರಿಯಾಗಿ ನೋಡಿಕೊಳ್ಳಬೇಕು. ಕೃಷ್ಣನು ಈ ರೀತಿಯಲ್ಲಿ ಸ್ತ್ರೀಯ ಕರ್ತವ್ಯವನ್ನು ವಿವರಿಸಿದನು, ಗಂಡನ ಸೇವೆಯನ್ನು ಒತ್ತಿ ಹೇಳಿದನು. ಈ ದೇಹವನ್ನು ಬಿಟ್ಟ ನಂತರ ಮೇಲಿನ ಲೋಕಗಳಿಗೆ ಏರಿ ಹೋಗಬೇಕೆಂದು ವಾಸ್ತವವಾಗಿ ಹೆಂಗಸಿಗೆ ಅಪೇಕ್ಷೆ ಇದ್ದರೆ, ಗಂಡನಿಗೆ ಒಳ್ಳೆಯ ನಡತೆ ಇರದಿದ್ದರೂ, ಅವನು ಬಹು ಶ್ರೀಮಂತ ಅಥವಾ ಭಾಗ್ಯಶಾಲಿ ಅಲ್ಲದಿದ್ದರೂ, ಅಥವಾ ಅವನು ಮುದುಕನಾಗಿದ್ದರೂ, ಒಂದೇ ಸಮನೆ ಕಾಯಿಲೆಗಳಿಂದ ನರಳಿ ಓಡಾಡಲು ಸಾಧ್ಯವಿಲ್ಲದಿದ್ದರೂ, ಗಂಡನ ಸ್ಥಿತಿ ಏನೇ ಇರಲಿ, ಹೆಂಗಸು ಗಂಡನಿಂದ ವಿಚ್ಛೇದನ ಪಡೆಯಬಾರದು. ಇದಲ್ಲದೆ ಹೆಂಗಸು ನಿಷ್ಠಳಾಗಿಲ್ಲದೆ ಇನ್ನೊಬ್ಬ ಸಂಗಾತಿಯನ್ನು ಹುಡುಕಿಕೊಂಡರೆ ಸಮಾಜದಲ್ಲಿ ಅದನ್ನು ಅಸಹ್ಯಕರ ಎಂದು ಭಾವಿಸುತ್ತಾರೆ. ಇಂತಹ ಅಭ್ಯಾಸಗಳು ಸ್ತ್ರೀಯನ್ನು ಸ್ವರ್ಗಲೋಕಗಳಿಗೆ ಏರಿಸುವುದಕ್ಕೆ ಅಡ್ಡಿಯಾಗುತ್ತವೆ. ಇಂತಹ ಅಭ್ಯಾಸಗಳ ಪರಿಣಾಮವು ಅವಳನ್ನು ಕೀಳುಗತಿಗೆ ಇಳಿಸುವುವು. ಮದುವೆಯಾದ ಹೆಂಗಸು ಪ್ರೇಮಿಗಾಗಿ ಹುಡುಕಬಾರದು, ಏಕೆಂದರೆ ಬದುಕಿನ ವೈದಿಕ ತತ್ವಗಳು ಇದಕ್ಕೆ ಒಪ್ಪಿಗೆ ಕೊಡುವುದಿಲ್ಲ. ನೀವು ನನ್ನನ್ನು ಬಹುವಾಗಿ ಮೋಹಿಸಿದ್ದೀರಿ ಮತ್ತು ನಿಮಗೆ ನನ್ನ ಸಹವಾಸವು ಬೇಕು ಎಂದು ನಿಮಗನ್ನಿಸಿದ್ದರೆ ವೈಯಕ್ತಿಕವಾಗಿ ನನ್ನೊಡನೆ ಸುಖಿಸಲು ಪ್ರಯತ್ನಿಸಬೇಡಿ ಎನ್ನುವುದೇ ನಿಮಗೆ ನನ್ನ ಬುದ್ಧಿವಾದ. ಮನೆಗೆ ಹೋಗಿ ನೀವು ನನ್ನ ವಿಷಯ ಮಾತನಾಡುವುದು, ನನ್ನನ್ನು ಕುರಿತು ಯೋಚಿಸುವುದು ಇದೇ ಉತ್ತಮ. ಸದಾ ನನ್ನನ್ನು ಸ್ಮರಿಸುತ್ತಾ ನನ್ನ ನಾಮ ಸಂಕೀರ್ತನ ಮಾಡುವುದರಿಂದ ನೀವು ಆಧ್ಯಾತ್ಮಿಕ ವೇದಿಕೆಗೆ ಏರುವಿರಿ. ನನ್ನ ಬಳಿ ನಿಲ್ಲುವ ಅಗತ್ಯವಿಲ್ಲ. ದಯವಿಟ್ಟು ಮನೆಗೆ ಹಿಂದಿರುಗಿ. ದೇವೋತ್ತಮ ಪರಮಪುರುಷನು ಗೋಪಿಯರಿಗೆ ಹೇಳಿದ ಈ ಬುದ್ಧಿವಾದದಲ್ಲಿ ವ್ಯಂಗ್ಯವೇನೂ ಇರಲಿಲ್ಲ. ಇಂತಹ ಬುದ್ಧಿವಾದವನ್ನು ಎಲ್ಲ ಪ್ರಾಮಾಣಿಕ ಸ್ತ್ರೀಯರು ಗಂಭೀರವಾಗಿ ತೆಗೆದುಕೊಳ್ಳಬೇಕು. ದೇವೋತ್ತಮ ಪರಮಪುರುಷನು ಸ್ತ್ರೀಯರ ಪಾತಿವ್ರತ್ಯವನ್ನು ವಿಶೇಷವಾಗಿ ಒತ್ತಿ ಹೇಳಿದ್ದಾನೆ. ಆದುದರಿಂದ ಬದುಕಿನಲ್ಲಿ ಉನ್ನತ ಮಟ್ಟಕ್ಕೇರಲು ಬಯಸುವ ಯಾವುದೇ ಗಂಭೀರ ಮನಸ್ಸಿನ ಸ್ತ್ರೀಯು ಈ ತತ್ವವನ್ನು ಅನುಸರಿಸಬೇಕು. ಎಲ್ಲ ಜೀವಂತ ಪ್ರಾಣಿಗಳಿಗೂ ಕೃಷ್ಣನೇ ಪ್ರೀತಿಯ ಕೇಂದ್ರ. ಕೃಷ್ಣನಲ್ಲಿ ಈ ಪ್ರೀತಿಯು ಬೆಳೆದಾಗ ಮನುಷ್ಯನು ಎಲ್ಲ ವೈದಿಕ ಆದೇಶಗಳನ್ನು ಮೀರುತ್ತಾನೆ. ಕೃಷ್ಣನನ್ನು ಕಣ್ಣಾರೆ ಕಂಡದ್ದರಿಂದ ಗೋಪಿಯರಿಗೆ ಇದು ಸಾಧ್ಯವಾಯಿತು. ಬದ್ಧ ಸ್ಥಿತಿಯಲ್ಲಿರುವ ಹೆಂಗಸರಿಗೆ ಇದು ಸಾಧ್ಯವಿಲ್ಲ. ದುರದೃಷ್ಟದಿಂದ ಅದ್ವೈತದ ಅಥವಾ ಏಕತ್ವದ ಚಿಂತನೆಯನ್ನು ಅನುಸರಿಸುತ್ತಾ ಕೆಲವೊಮ್ಮೆ ನೀಚನೊಬ್ಬನು ಕೃಷ್ಣನ ಸ್ಥಾನವನ್ನು ಪಡೆದುಕೊಳ್ಳುತ್ತಾನೆ. ಆಧ್ಯಾತ್ಮಿಕ ಸಾಕ್ಷಾತ್ಕಾರದ ಹೆಸರಿನಲ್ಲಿ ಬೇಜವಾಬ್ದಾರಿಯಿಂದ ರಾಸಲೀಲೆಯನ್ನು ಬಳಸಿಕೊಂಡು ಹಲವರು ಮುಗ್ಧ ಸ್ತ್ರೀಯರನ್ನು ಆಕರ್ಷಿಸಿ ತಪ್ಪುದಾರಿಗೆ ಎಳೆಯುತ್ತಾರೆ. ಎಚ್ಚರಿಕೆಯ ಮಾತಾಗಿ ಗೋಪಿಯರಿಗೆ ಸಾಧ್ಯವಾದದ್ದು ಸಾಮಾನ್ಯ ಸ್ತ್ರೀಯರಿಗೆ ಸಾಧ್ಯವಾಗುವುದಿಲ್ಲ ಎಂದು ಶ್ರೀಕೃಷ್ಣನು ಇಲ್ಲಿ ಸೂಚಿಸುತ್ತಿದ್ದಾನೆ. ಪ್ರೌಢ ರೀತಿಯ ಕೃಷ್ಣ ಪ್ರಜ್ಞೆಯಿಂದ ಸ್ತ್ರೀಯು ಮೇಲೇರಬಹುದಾದರೂ ತಾನೇ ಕೃಷ್ಣನೆಂದು ಹೇಳಿಕೊಳ್ಳುವ ಯಾವ ಕಪಟಿಯಿಂದಲೂ ಅವಳು ಮೋಸ ಹೋಗಬಾರದು. ಇಲ್ಲಿ ಹೇಳಿರುವಂತೆ ಅವಳು ತನ್ನ ಧಾರ್ಮಿಕ ಚಟುವಟಿಕೆಗಳನ್ನು ಕೃಷ್ಣ ನಾಮ ಸಂಕೀರ್ತನೆ ಮತ್ತು ಕೃಷ್ಣ ಧ್ಯಾನದಲ್ಲಿ ಕೇಂದ್ರೀಕರಿಸಬೇಕು. ಎಲ್ಲವನ್ನೂ ಬಹು ಹಗುರವಾಗಿ ಕಾಣುವ ಮತ್ತು ಭಕ್ತರು ಎಂದು ಕರೆದುಕೊಳ್ಳುವ ಸಹಜಿಯಾರನ್ನು ಅನುಕರಿಸಬಾರದು. ಕೃಷ್ಣನು ಹೀಗೆ ನಿರುತ್ಸಾಹಗೊಳಿಸುವ ರೀತಿಯಲ್ಲಿ ಗೋಪಿಯರೊಡನೆ ಮಾತನಾಡಿದಾಗ ಕೃಷ್ಣನೊಡನೆ ರಾಸನೃತ್ಯವನ್ನು ಸವಿಯುವ ತಮ್ಮ ಬಯಕೆಯು ವಿಫಲವಾಗುತ್ತದೆ ಎಂದು ಅವರಿಗೆ ಎನ್ನಿಸಿತು. ಅವರಿಗೆ ಬಹು ದುಃಖವಾಯಿತು, ಬಹು ಆತಂಕವೂ ಆಯಿತು. ತುಂಬ ದುಃಖದಿಂದ ಅವರು ನಿಟ್ಟುಸಿರು ಬಿಡಲು ಪ್ರಾರಂಭಿಸಿದರು. ಕೃಷ್ಣನ ಮುಖವನ್ನು ನೋಡುವ ಬದಲು ಅವರು ತಲೆಗಳನ್ನು ಬಗ್ಗಿಸಿಕೊಂಡು ಭೂಮಿಯ ಕಡೆ ನೋಡಿದರು ಮತ್ತು ತಮ್ಮ ಕಾಲ ಬೆರಳುಗಳಿಂದ ಬಗೆ ಬಗೆಯ ವಕ್ರ ರೇಖೆಗಳನ್ನು ಎಳೆಯಲು ಪ್ರಾರಂಭಿಸಿದರು. ಅವರು ಬಹುವಾಗಿ ಅಳುತ್ತಿದ್ದರು. ಪ್ರಸಾದನದ ಅಲಂಕಾರಗಳೆಲ್ಲ ಕಣ್ಣೀರಿನಿಂದ ತೊಳೆದು ಹೋಗುತ್ತಿದ್ದವು. ಅವರ ಕಂಬನಿಯು ಎದೆಯ ಕುಂಕುಮದೊಂದಿಗೆ ಬೆರೆತು ನೆಲಕ್ಕೆ ಬಿದ್ದಿತು. ಕೃಷ್ಣನಿಗೆ ಏನನ್ನೂ ಹೇಳಲು ಅವರಿಗೆ ತಿಳಿಯಲಿಲ್ಲ. ಮೌನವಾಗಿ ನಿಂತರು. ತಮ್ಮ ಹೃದಯಗಳಿಗೆ ತೀವ್ರವಾಗಿ ಗಾಯವಾಗಿದೆ ಎನ್ನುವುದನ್ನು ಅವರ ಮೌನವೇ ಹೇಳುತ್ತಿತ್ತು. ಗೋಪಿಯರು ಸಾಮಾನ್ಯ ಸ್ತ್ರೀಯರಲ್ಲ. ಮೂಲ ತತ್ವದಲ್ಲಿ ಅವರು ಕೃಷ್ಣನ ಮಟ್ಟದಲ್ಲಿಯೇ ಇದ್ದರು. ಅವರು ಅವನ ನಿರಂತರ ಸಂಗಾತಿಗಳು. ಬ್ರಹ್ಮ ಸಂಹಿತೆಯಲ್ಲಿ ದೃಢಪಡಿಸಿರುವಂತೆ ಅವರು ಕೃಷ್ಣನ ಲಾದಿನೀ ಶಕ್ತಿಯ ವಿಸ್ತರಣೆಗಳು. ಅವನ ಶಕ್ತಿಯಾದದ್ದರಿಂದ ಅವರು ಅವನಿಂದ ಭಿನ್ನರಲ್ಲ. ಕೃಷ್ಣನ ಮಾತುಗಳಿಂದ ಅವರು ಖಿನ್ನರಾದರೂ ಅವನ ವಿಷಯದಲ್ಲಿ ಕಠಿಣವಾದ ಮಾತುಗಳನ್ನು ಬಳಸಲು ಅವರಿಗೆ ಮನಸ್ಸು ಬರಲಿಲ್ಲ. ಆದರೂ ಅವರು ಅವನ ನಿರ್ದಯ ಮಾತುಗಳಿಗಾಗಿ ಆಕ್ಷೇಪಿಸಲು ಬಯಸಿದರು. ಆದುದರಿಂದ ನಡುಗುವ ದನಿಯಲ್ಲಿ ಮಾತನಾಡಲು ಪ್ರಾರಂಭಿಸಿದರು. ಕೃಷ್ಣನು ಅವರಿಗೆ ಅತ್ಯಂತ ಪ್ರಿಯನಾದವನು. ಅವನು ಅವರ ಹೃದಯ, ಅವರ ಆತ್ಮ. ಆದುದರಿಂದ ಅವನ ವಿರುದ್ಧವಾಗಿ ಕಠಿಣವಾದ ಮಾತುಗಳನ್ನು ಬಳಸಲು ಅವರು ಇಷ್ಟಪಡಲಿಲ್ಲ. ಗೋಪಿಯರ ಹೃದಯಗಳಲ್ಲಿ ಕೃಷ್ಣನೊಬ್ಬನೇ ಇದ್ದನು. ಅವರು ಕೃಷ್ಣನಿಗೆ ಸಂಪೂರ್ಣವಾಗಿ ಶರಣಾಗತರಾಗಿದ್ದರು. ಸಹಜವಾಗಿ ಇಂತಹ ನಿರ್ದಯ ಮಾತುಗಳನ್ನು ಕೇಳಿದಾಗ ಉತ್ತರ ಕೊಡಬೇಕು ಎಂದು ಅವರಿಗೆ ಎನ್ನಿಸಿತು. ಈ ಪ್ರಯತ್ನದಲ್ಲಿ ಅವರ ಕಣ್ಣೀರು ಧಾರಾಕಾರವಾಗಿ ಹರಿಯಿತು. ಕೊನೆಗೂ ಬಹು ಪ್ರಯಾಸದಿಂದ ಮಾತನಾಡಿದರು. ಅವರು ಹೀಗೆಂದರು, ಕೃಷ್ಣ, ನೀನು ಬಹು ಕ್ರೂರಿ. ನೀನು ಹೀಗೆ ಮಾತನಾಡಬಾರದು. ನಾವು ಪೂರ್ಣವಾಗಿ ಬೆಳೆದ ಆಶ್ರಿತ ಆತ್ಮಗಳು. ದಯವಿಟ್ಟು ನಮ್ಮನ್ನು ಸ್ವೀಕರಿಸು ಮತ್ತು ಈ ನಿಷ್ಕರುಣ ರೀತಿಯಲ್ಲಿ ಮಾತನಾಡಬೇಡ. ನಿಜ, ನೀನು ದೇವೋತ್ತಮ ಪರಮ ಪುರುಷ. ನಿನಗೆ ಮನಬಂದಂತೆ ಮಾಡಬಹುದು. ಆದರೆ ನಮ್ಮನ್ನು ಹೀಗೆ ಕ್ರೂರವಾಗಿ ನಡೆಸಿಕೊಳ್ಳುವುದು ನಿನ್ನ ಸ್ಥಾನಕ್ಕೆ ಘನತೆಯಲ್ಲ. ನಿನ್ನ ಚರಣ ಕಮಲಗಳಲ್ಲಿ ಆಶ್ರಯ ಪಡೆಯಲು ನಾವು ಎಲ್ಲವನ್ನೂ ಬಿಟ್ಟು ನಿನ್ನ ಬಳಿಗೆ ಬಂದಿದ್ದೇವೆ. ನೀನು ಸರ್ವ ಸ್ವತಂತ್ರನು. ನಿನ್ನ ಮನಬಂದಂತೆ ಮಾಡಬಹುದು ಎಂದು ನಮಗೆ ತಿಳಿದಿದೆ. ಆದರೆ ನಮ್ಮನ್ನು ತಿರಸ್ಕರಿಸಬೇಡ ಎಂದು ಬೇಡುತ್ತೇವೆ. ನಾವು ನಿನ್ನ ಭಕ್ತರು. ಶ್ರೀಮನ್ನಾರಾಯಣನು ತನ್ನ ಭಕ್ತರನ್ನು ಸ್ವೀಕರಿಸುವಂತೆ ನೀನು ನಮ್ಮನ್ನು ಸ್ವೀಕರಿಸಬೇಕು. ಮುಕ್ತಿಗಾಗಿ ಶ್ರೀಮನ್ನಾರಾಯಣನನ್ನು ಪೂಜಿಸುವವರು ಅನೇಕ ಮಂದಿ ಇದ್ದಾರೆ. ಅವನು ಅವರಿಗೆ ಮುಕ್ತಿಯನ್ನು ಅನುಗ್ರಹಿಸುತ್ತಾನೆ. ಹಾಗೆಯೇ ನಿನ್ನ ಚರಣ ಕಮಲಗಳ ಹೊರತಾಗಿ ನಮಗೆ ಬೇರೆ ಆಶ್ರಯವಿಲ್ಲದಿರುವಾಗ ನೀನು ಹೇಗೆ ನಮ್ಮನ್ನು ತಿರಸ್ಕರಿಸುತ್ತೀಯೇ? ಪ್ರೀತಿಯ ಕೃಷ್ಣ, ನೀನು ಪರಮ ಗುರು. ಮುಂದುವರಿದು ಅವರು ಹೇಳಿದರು, ಈ ವಿಷಯದಲ್ಲಿ ಸಂದೇಹವೇ ಇಲ್ಲ. ಸ್ತ್ರೀಯರು ತಮ್ಮ ಗಂಡಂದಿರಿಗೆ ನಿಷ್ಠರಾಗಿರಬೇಕು. ತಮ್ಮ ಮಕ್ಕಳಲ್ಲಿ ದಯೆ ತೋರಿಸಬೇಕು. ಗೃಹಕೃತ್ಯವನ್ನು ನೋಡಿಕೊಳ್ಳಬೇಕು ಮತ್ತು ಸಂಸಾರದ ಹಿರಿಯರಿಗೆ ವಿಧೇಯರಾಗಿರಬೇಕು ಎನ್ನುವ ನಿನ್ನ ಆದೇಶಗಳು ಖಂಡಿತವಾಗಿಯೂ ಶಾಸ್ತ್ರಗಳ ತತ್ವಗಳಿಗೆ ಅನುಗುಣವಾಗಿವೆ. ಆದರೆ ನಿನ್ನ ಚರಣ ಕಮಲಗಳ ರಕ್ಷಣೆಯಲ್ಲಿದ್ದು ಶಾಸ್ತ್ರಗಳ ಈ ಆದೇಶಗಳನ್ನೆಲ್ಲ ಸಂಪೂರ್ಣವಾಗಿ ಪಾಲಿಸಬಹುದು ಎಂದು ನಮಗೆ ತಿಳಿದಿದೆ. ನಮ್ಮ ಗಂಡಂದಿರು, ಸ್ನೇಹಿತರು, ಸಂಸಾರದವರು ಮತ್ತು ಮಕ್ಕಳು ನಮಗೆ ಪ್ರಿಯರಾಗಿರುವುದು ಮತ್ತು ಸಂತೋಷವನ್ನು ಕೊಡುವುದು ನಿನ್ನ ಸಾನ್ನಿಧ್ಯದಿಂದ ಮಾತ್ರ. ಏಕೆಂದರೆ ನೀನೇ ಎಲ್ಲ ಜೀವಂತ ಪ್ರಾಣಿಗಳ ಪರಮಾತ್ಮನು. ನೀನು ಒಳಗೆ ಇಲ್ಲದಿದ್ದರೆ ಮನುಷ್ಯನು ನಿಷ್ಪ್ರಯೋಜಕನಾಗುತ್ತಾನೆ. ನೀನು ದೇಹವನ್ನು ಬಿಟ್ಟಾಗ ಅದು ಕೂಡಲೇ ಸಾಯುತ್ತದೆ. ಶಾಸ್ತ್ರಗಳ ಆದೇಶದ ಪ್ರಕಾರ ಹೆಣವನ್ನು ಕೂಡಲೇ ನದಿಗೆ ಎಸೆಯಬೇಕು ಅಥವಾ ಸುಡಬೇಕು. ಆದುದರಿಂದ ಈ ಜಗತ್ತಿನಲ್ಲಿ ಕಟ್ಟ ಕಡೆಗೆ ಅತ್ಯಂತ ಪ್ರೀತಿಯ ವ್ಯಕ್ತಿ ನೀನೇ.
ನಮ್ಮ ನಿಷ್ಠೆ ಮತ್ತು ಪ್ರೇಮಗಳನ್ನು ನಿನ್ನಲ್ಲಿ ಅರ್ಪಿಸಿರುವುದರಿಂದ ನಾವು ಗಂಡ, ಸ್ನೇಹಿತರು, ಪುತ್ರರು, ಪುತ್ರಿಯರು ಇವರನ್ನೆಲ್ಲ ಕಳೆದುಕೊಳ್ಳುವ ಸಾಧ್ಯತೆಯೇ ಇಲ್ಲ. ಒಬ್ಬ ಸ್ತ್ರೀಯು ನಿನ್ನನ್ನೇ ಪರಮಪತಿ ಎಂದು ಸ್ವೀಕರಿಸಿದರೆ ಬದುಕಿನ ದೈಹಿಕ ಪರಿಕಲ್ಪನೆಯ ಪ್ರಕಾರ ಅವಳು ಗಂಡನನ್ನು ಕಳೆದುಕೊಳ್ಳುವುದೇ ಇಲ್ಲ. ಕಟ್ಟಕಡೆಗೆ ನೀನೇ ನಮ್ಮ ಪತಿ ಎಂದು ನಾವು ಸ್ವೀಕರಿಸಿದರೆ ಅನಂತರ ಬೇರೆಯಾಗುವುದು, ವಿಚ್ಛೇದನ ಅಥವಾ ವೈಧವ್ಯ ಇವುಗಳ ಪ್ರಶ್ನೆಯೇ ಇರುವುದಿಲ್ಲ. ನೀನೇ ಶಾಶ್ವತ ಪತಿ, ಶಾಶ್ವತ ಮಗ, ಶಾಶ್ವತ ಸ್ನೇಹಿತ ಮತ್ತು ಶಾಶ್ವತ ಪ್ರಭು. ನಿನ್ನೊಡನೆ ಬಾಂಧವ್ಯವನ್ನು ಸಾಧಿಸಿದವನು ಶಾಶ್ವತವಾಗಿ ಸುಖವಾಗಿ ಇರುತ್ತಾನೆ. ಎಲ್ಲ ಧಾರ್ಮಿಕ ತತ್ವಗಳನ್ನು ಬೋಧಿಸುವವನು ನೀನೇ. ಆದ್ದರಿಂದ ಮೊದಲು ನಿನ್ನ ಚರಣಕಮಲಗಳನ್ನು ಪೂಜಿಸಬೇಕು. ಆದುದರಿಂದ ಶಾಸ್ತ್ರಗಳು ಆಚಾರ್ಯ ಉಪಾಸನಾ ಎಂದು ಹೇಳುತ್ತವೆ. ನಿನ್ನ ಚರಣಕಮಲಗಳ ಪೂಜೆಯೇ ಮೊಟ್ಟ ಮೊದಲನೆಯ ತತ್ವ. ಅದಲ್ಲದೆ ಭಗವದ್ಗೀತೆಯಲ್ಲಿ ಹೇಳಿರುವಂತೆ ನೀನೊಬ್ಬನೇ ಭೋಗಿ, ನೀನೊಬ್ಬನೇ ಒಡೆಯ ಮತ್ತು ನೀನೊಬ್ಬನೇ ಗೆಳೆಯ. ಆದುದರಿಂದ ಸ್ನೇಹಿತರೆನ್ನಿಸಿಕೊಳ್ಳುವವರನ್ನು, ಸಮಾಜವನ್ನು, ಪ್ರೇಮವನ್ನು ಬಿಟ್ಟು ನಾವು ನಿನ್ನ ಬಳಿಗೆ ಬಂದಿದ್ದೇವೆ. ಈಗ ನೀನೇ ನಮ್ಮನ್ನು ಭೋಗಿಸುವವನು. ನಮ್ಮನ್ನು ಶಾಶ್ವತವಾಗಿ ಭೋಗಿಸು, ನಮ್ಮ ಒಡೆಯನಾಗಿರು. ಏಕೆಂದರೆ ಅದಕ್ಕೆ ನಿನಗೆ ಸಹಜವಾದ ಹಕ್ಕುಂಟು. ನಮ್ಮ ಪರಮ ಮಿತ್ರನಾಗಿರು. ಏಕೆಂದರೆ ಅದಕ್ಕೆ ನಿನಗೆ ಸಹಜವಾದ ಹಕ್ಕುಂಟು. ನಮ್ಮ ಪರಮ ಮಿತ್ರನಾಗಿರು. ಏಕೆಂದರೆ ಸಹಜವಾಗಿಯೇ ನೀನು ಹಾಗಾಗಿದ್ದೀಯೇ. ಪರಮ ಪ್ರಿಯನೆಂದು ನಿನ್ನನ್ನು ಆಲಿಂಗಿಸಲು ನಮಗೆ ಅವಕಾಶ. ಕಮಲ ನಯನ ಕೃಷ್ಣನಿಗೆ ಹೀಗೆ ಹೇಳಿದರು, ನಿನ್ನನ್ನು ನಮ್ಮ ಪತಿಯಾಗಿ ಪಡೆಯಬೇಕೆಂಬ ನಮ್ಮ ಬಹುಕಾಲದ ಆಸೆಗೆ ತಣ್ಣೀರೆರಚಬೇಡ. ತನ್ನ ಹಿತಾಸಕ್ತಿಗೆ ಗಮನ ಕೊಡುವ ಯಾವ ಬುದ್ಧಿವಂತರಾಗಲಿ ತನ್ನ ಪ್ರೀತಿಯನ್ನೆಲ್ಲ ನಿನ್ನಲ್ಲಿ ಅರ್ಪಿಸುವರು. ಬಹಿರಂಗ ಶಕ್ತಿಯಿಂದ ತಪ್ಪುದಾರಿ ಹಿಡಿದವರು ಮತ್ತು ಸುಳ್ಳು ಕಲ್ಪನೆಗಳಿಂದ ತೃಪ್ತಿಯನ್ನು ಬಯಸುವವರು ಮಾತ್ರ ನಿನ್ನನ್ನು ಬಿಟ್ಟು ಸಂತೋಷಿಸಲು ಪ್ರಯತ್ನಿಸುತ್ತಾರೆ. ಗಂಡ, ಸ್ನೇಹಿತ, ಮಗ, ಮಗಳು ಮತ್ತು ತಂದೆ ಎನಿಸಿಕೊಂಡವರೆಲ್ಲ ಪ್ರಪಂಚದಲ್ಲಿ ನೋವಿನ ಮೂಲಗಳು ಅಷ್ಟೇ. ತಂದೆ, ತಾಯಿ, ಗಂಡ, ಮಗ, ಮಗಳು ಮತ್ತು ಸ್ನೇಹಿತ ಎನ್ನುವವರಿಂದ ಈ ಭೌತಿಕ ಜಗತ್ತಿನಲ್ಲಿ ಯಾವ ಸುಖವೂ ಇಲ್ಲ. ತಂದೆ ತಾಯಿಯರು ಮಕ್ಕಳನ್ನು ರಕ್ಷಿಸುವರೆಂದು ನಿರೀಕ್ಷಿಸಬಹುದಾದರೂ ಆಹಾರ ಮತ್ತು ವಾಸಕ್ಕೆ ಸ್ಥಳವಿಲ್ಲದೆ ಅನೇಕ ಮಂದಿ ಮಕ್ಕಳು ಕಷ್ಟಪಡುತ್ತಾರೆ. ಒಳ್ಳೆಯ ವೈದ್ಯರು ಹಲವರಿದ್ದಾರೆ, ಆದರೆ ರೋಗಿಯು ಸತ್ತಾಗ ಯಾವ ವೈದ್ಯನೂ ಅವನನ್ನು ಮತ್ತೆ ಬದುಕಿಸಲಾರ. ರಕ್ಷಣೆಗೆ ಹಲವು ಸಾಧನಗಳಿವೆ, ಆದರೆ ವಿಧಿಯು ತೀರ್ಮಾನಿಸಿದಾಗ ಯಾವ ರಕ್ಷಣಾ ಕ್ರಮಗಳಿಂದಲೂ ಸಹಾಯವಾಗುವುದಿಲ್ಲ. ನಿನ್ನ ರಕ್ಷಣೆ ಇಲ್ಲದಿದ್ದರೆ ರಕ್ಷಣೆಯ ಮೂಲಗಳು ಎನ್ನಿಸಿಕೊಂಡುವೆಲ್ಲ ಒಂದೇ ಸಮನೆ ಬಾಧಿಸುವ ಮೂಲಗಳಾಗುತ್ತವೆ. ಆದುದರಿಂದ ಎಲ್ಲ ಪ್ರಭುಗಳ ಪ್ರಭುವೇ, ನಿನ್ನನ್ನು ಬೇಡುತ್ತೇವೆ. ನಿನ್ನನ್ನು ಪರಮಪತಿಯನ್ನಾಗಿ ಪಡೆಯುವ ನಮ್ಮ ಬಹುಕಾಲದ ಆಸೆಗಳನ್ನು ಕೊಂದು ಬಿಡಬೇಡ. ಪ್ರಿಯ ಕೃಷ್ಣ, ಖಂಡಿತವಾಗಿಯೂ ಗ್ರಹಕೃತ್ಯಗಳಲ್ಲಿ ನಮ್ಮ ಹೃದಯಗಳು ತೊಡಗಿರುವಾಗ ಸ್ತ್ರೀಯರಾದ ನಮಗೆ ತೃಪ್ತಿಯಾಗುತ್ತದೆ. ಆದರೆ ನೀನು ಆಗಲೇ ನಮ್ಮ ಹೃದಯಗಳನ್ನು ಕದ್ದು ಬಿಟ್ಟಿರುವೆ. ಅವುಗಳನ್ನು ಸಂಸಾರದ ವಿಷಯದಲ್ಲಿ ತೊಡಗಿಸುವುದು ಇನ್ನೂ ಸಾಧ್ಯವಿಲ್ಲ. ಅದಲ್ಲದೆ ನಾವು ಮನೆಗೆ ಹಿಂದಿರುಗಬೇಕೆಂದು ಮತ್ತೆ ಮತ್ತೆ ಹೇಳುತ್ತಿದ್ದೀಯೇ. ಅದು ಯೋಗ್ಯವಾದ ಆದೇಶವೇ. ಆದರೆ ದುರದೃಷ್ಟದಿಂದ ನಾವು ಇಲ್ಲಿ ಸ್ತಂಭೀಭೂತರಾಗಿದ್ದೇವೆ. ನಿನ್ನ ಚರಣಕಮಲಗಳಿಂದ ಒಂದು ಹೆಜ್ಜೆ ನಡೆಯಲು ನಮ್ಮ ಕಾಲುಗಳಿಗೆ ಶಕ್ತಿ ಇಲ್ಲ. ಆದುದರಿಂದ ನಿನ್ನ ಕೋರಿಕೆಯಂತೆ ನಾವು ಮನೆಗೆ ಹಿಂದಿರುಗಿದರೂ ಅಲ್ಲಿ ಏನು ಮಾಡೋಣ? ನೀನಿಲ್ಲದೆ ಕೆಲಸ ಮಾಡುವ ಸಾಮರ್ಥ್ಯವನ್ನೆಲ್ಲ ಕಳೆದುಕೊಂಡಿದ್ದೇವೆ. ಸ್ತ್ರೀಯರಾಗಿ ನಮ್ಮ ಹೃದಯಗಳನ್ನು ಸಂಸಾರದ ವ್ಯವಹಾರಗಳಲ್ಲಿ ತೊಡಗಿಸುವುದರ ಬದಲು ಸದಾ ನಮ್ಮ ಹೃದಯಗಳಲ್ಲಿ ಪ್ರಜ್ವಲಿಸುವ ಬೇರೊಂದು ಬಗೆಯ ಕಾಮವನ್ನು ಬೆಳೆಸಿಕೊಂಡಿದ್ದೇವೆ. ಪ್ರೀತಿಯ ಕೃಷ್ಣ, ನಿನ್ನ ಸುಂದರ ಮಂದಹಾಸದಿಂದ ಮತ್ತು ನಿನ್ನ ತುಟಿಯಿಂದ ಹೊರಸೂಸುವ ಅಲೌಕಿಕ ನಾದದಿಂದ ಆ ಜ್ವಾಲೆಯನ್ನು ಆರಿಸು ಎಂದು ಬೇಡುತ್ತೇವೆ. ನೀನು ನಮಗೆ ಈ ಉಪಕಾರವನ್ನು ಮಾಡದಿದ್ದರೆ ನಿಶ್ಚಯವಾಗಿಯೂ ಈ ವಿರಹ ಜ್ವಾಲೆಯಲ್ಲಿ ನಾವು ಬೆಂದು ಹೋಗುತ್ತೇವೆ. ಆ ಸ್ಥಿತಿಯಲ್ಲಿ ನಾವು ನಿನ್ನನ್ನು, ನಿನ್ನ ಸುಂದರ ಸ್ವರೂಪವನ್ನೂ ಕುರಿತು ಯೋಚನೆ ಮಾಡುತ್ತಾ ಕೂಡಲೇ ದೇಹತ್ಯಾಗ ಮಾಡುತ್ತೇವೆ. ಈ ರೀತಿಯಲ್ಲಿ ಮುಂದಿನ ಜನ್ಮದಲ್ಲಿ ನಿನ್ನ ಪಾದಪದ್ಮಗಳಲ್ಲಿ ವಾಸಿಸುವುದು ಸಾಧ್ಯವಾಗುತ್ತದೆ ಎಂದು ನಮ್ಮ ಭಾವನೆ. ಪ್ರೀತಿಯ ಕೃಷ್ಣ, ನಾವು ಮನೆಗೆ ಹೋದರೆ ನಮ್ಮ ಗಂಡಂದಿರು ನಮ್ಮ ಕಾಮಾಗ್ನಿಯನ್ನು ತೃಪ್ತಿಗೊಳಿಸುತ್ತಾರೆ ಎಂದು ನೀನು ಹೇಳಿದರೆ ಅದು ಇನ್ನೂ ಸಾಧ್ಯವಿಲ್ಲ ಎಂದು ಮಾತ್ರ ನಾವು ಹೇಳುತ್ತೇವೆ. ಅರಣ್ಯದಲ್ಲಿ ನಿನ್ನಿಂದ ಭೋಗಿಸಲ್ಪಡುವ ಒಂದು ಅವಕಾಶವನ್ನು ಕೊಟ್ಟಿದ್ದೀಯೇ. ಹಿಂದೆ ಒಮ್ಮೆ ನಮ್ಮ ಸ್ತನಗಳನ್ನು ಮುಟ್ಟಿದ್ದೀಯೇ. ವೈಕುಂಠ ಲೋಕಗಳಲ್ಲಿ ನೀನು ಭೋಗಿಸುವ ಸಿರಿದೇವತೆಯಂತೆ ನಾವು ಅದನ್ನು ವರವೆಂದು ಸ್ವೀಕರಿಸಿದೆವು. ಆ ಅಲೌಕಿಕ ಸವಿಯನ್ನು ಕಂಡ ನಮಗೆ ನಮ್ಮ ಕಾಮತೃಪ್ತಿಗಾಗಿ ನಿನ್ನನ್ನು ಬಿಟ್ಟು ಬೇರೆ ಯಾರ ಬಳಿಗೆ ಹೋಗಲೂ ಇಷ್ಟವಿಲ್ಲ. ಪ್ರಿಯ ಕೃಷ್ಣ, ಭಾಗ್ಯದೇವತೆಯು ವೈಕುಂಠ ಲೋಕಗಳಲ್ಲಿ ಸದಾ ನಿನ್ನ ಎದೆಯ ಮೇಲೆ ಒರಗಿಕೊಂಡಿದ್ದರೂ ದೇವತೆಗಳು ಅವಳನ್ನು ಪೂಜಿಸುತ್ತಾರೆ. ಸದಾ ತುಳಸಿ ಪತ್ರಗಳಿಂದ ಮರೆಮಾಡಲ್ಪಟ್ಟ ನಿನ್ನ ಚರಣ ಕಮಲಗಳಲ್ಲಿ ಸ್ವಲ್ಪ ಆಶ್ರಯವನ್ನು ಪಡೆಯಲು ಅವಳು ಬಹು ಕಠಿಣವಾದ ತಪಸ್ಸನ್ನು ಮಾಡಿದಳು. ನಿನ್ನ ಸೇವಕರಿಗೆ ನಿನ್ನ ಚರಣ ಕಮಲಗಳೇ ಯೋಗ್ಯ ಆಶ್ರಯ. ಭಾಗ್ಯ ದೇವತೆಯು ನಿನ್ನ ಎದೆಗೆ ಒರಗಿಕೊಂಡಿರುವುದನ್ನು ಬಿಟ್ಟು ಕೆಳಕ್ಕೆ ಬಂದು ನಿನ್ನ ಪಾದಪದ್ಮಗಳನ್ನು ಪೂಜಿಸುತ್ತಾಳೆ. ಈಗ ನಾವು ನಿನ್ನ ಪಾದಧೂಳಿಯ ಕೆಳಗಿದ್ದೇವೆ. ನಾವು ಸಂಪೂರ್ಣವಾಗಿ ಆಶ್ರಿತರಾದ ಆತ್ಮಗಳು. ಆದುದರಿಂದ ದಯವಿಟ್ಟು ನಮ್ಮನ್ನು ನಿರಾಕರಿಸಬೇಡ. ಪ್ರೀತಿಯ ಕೃಷ್ಣ, ನಿನ್ನನ್ನು ಹರಿ ಎಂದು ಕರೆಯುತ್ತಾರೆ. ನೀನು ಎಲ್ಲ ಜೀವಿಗಳು ಅದರಲ್ಲಿಯೂ ಮನೆ ಮತ್ತು ಸಂಸಾರದ ಮೋಹವನ್ನು ಬಿಟ್ಟು ನಿನಗೆ ಶರಣಾದವರ ಎಲ್ಲ ದುಃಖಗಳನ್ನೂ ನಾಶ ಮಾಡುತ್ತೀಯೇ. ನಮ್ಮ ಬದುಕನ್ನು ಸಂಪೂರ್ಣವಾಗಿ ನಿನ್ನ ಸೇವೆಗೆ ಅರ್ಪಿಸುತ್ತೇವೆ ಎಂಬ ಭರವಸೆಯಿಂದ ನಾವು ನಮ್ಮ ಮನೆಗಳನ್ನು ಬಿಟ್ಟಿದ್ದೇವೆ. ನಮ್ಮನ್ನು ನಿನ್ನ ಸೇವಕರನ್ನಾಗಿ ಸ್ವೀಕರಿಸು ಎಂದಷ್ಟೇ ಬೇಡುತ್ತಿದ್ದೇವೆ. ನಮ್ಮನ್ನು ನಿನ್ನ ಪತ್ನಿಯರನ್ನಾಗಿ ಸ್ವೀಕರಿಸು ಎಂದು ನಾವು ಕೇಳುತ್ತಿಲ್ಲ. ನಮ್ಮನ್ನು ನಿನ್ನ ಕೆಲಸದ ಆಳುಗಳನ್ನಾಗಿ ಸ್ವೀಕರಿಸು. ನೀನು ದೇವೋತ್ತಮ ಪರಮಪುರುಷ. ಪರಕೀಯ ರಸವನ್ನು ಅನುಭವಿಸಲು ಅಪೇಕ್ಷಿಸುವವನು ದಿವ್ಯ ಸ್ತ್ರೀ ಬೇಟೆಗಾರ ಎಂದು ಪ್ರಸಿದ್ಧಿ ಹೊಂದಿದ್ದೀಯೇ. ಆದ್ದರಿಂದ ನಾವು ನಿನ್ನ ದಿವ್ಯ ಅಪೇಕ್ಷೆಗಳನ್ನು ತೃಪ್ತಿಗೊಳಿಸಲು ಬಂದಿದ್ದೇವೆ. ನಾವು ನಮ್ಮ ತೃಪ್ತಿಯನ್ನೂ ಬಯಸುತ್ತೇವೆ. ಏಕೆಂದರೆ ನಿನ್ನ ಮುಗುಳ್ನಗೆಯ ಮುಖವನ್ನು ನೋಡುತ್ತಲೇ ನಮ್ಮಲ್ಲಿ ಕಾಮವು ಉಕ್ಕಿದೆ. ನಾವು ಎಲ್ಲ ಬಗೆಯ ಒಡವೆಗಳು ಮತ್ತು ಉಡುಪುಗಳಿಂದ ಅಲಂಕೃತರಾಗಿ ನಿನ್ನ ಬಳಿಗೆ ಬಂದಿದ್ದೇವೆ. ಆದರೆ ನೀನು ನಮ್ಮನ್ನು ಆಲಿಂಗಿಸುವವರೆಗೆ ನಮ್ಮ ಉಡುಪುಗಳು ಮತ್ತು ಸೌಂದರ್ಯ ಎಲ್ಲವೂ ಅಪೂರ್ಣವಾಗಿಯೇ ಉಳಿಯುತ್ತವೆ. ನೀನು ಪರಮಪುರುಷನು. ಅಲಂಕರಿಸಿಕೊಳ್ಳುವ ನಮ್ಮ ಪ್ರಯತ್ನವನ್ನು ನೀನು ಪುರುಷಭೂಷಣನಾಗಿ ಸಂಪೂರ್ಣಗೊಳಿಸಿದರೆ ನಮ್ಮ ಎಲ್ಲ ಬಯಕೆಗಳು ಮತ್ತು ದೇಹಾಲಂಕಾರಗಳು ಪೂರ್ಣವಾಗುತ್ತವೆ. ಪ್ರಿಯ ಕೃಷ್ಣ, ತಿಲಕವನ್ನು ಮತ್ತು ಕರ್ಣಾಭರಣವನ್ನು ಧರಿಸಿದ ನಿನ್ನನ್ನು ನೋಡಿ, ಹರಡಿಕೊಂಡಿರುವ ಕೂದಲಿಂದ ಮುಚ್ಚಿರುವ ನಿನ್ನ ಮುಖವನ್ನು ನೋಡಿ ಮತ್ತು ನಿನ್ನ ಅಸಾಧಾರಣ ಮುಗುಳ್ನಗೆಯನ್ನು ನೋಡಿ ನಾವು ಮೋಹಗೊಂಡಿದ್ದೇವೆ. ಅದು ಮಾತ್ರವಲ್ಲ, ಶರಣಾಗತ ಆತ್ಮಗಳಿಗೆ ಭರವಸೆ ನೀಡುವ ನಿನ್ನ ತೋಳುಗಳಿಂದಲೂ ಆಕರ್ಷಿತರಾಗಿದ್ದೇವೆ. ಭಾಗ್ಯಲಕ್ಷ್ಮಿಯು ಸದಾ ಆಲಿಂಗಿಸಿಕೊಂಡಿರುವ ನಿನ್ನ ಎದೆಯಿಂದ ನಾವು ಆಕರ್ಷಿತರಾದರೂ ಅವಳ ಸ್ಥಾನವನ್ನು ಪಡೆದುಕೊಳ್ಳುವ ಅಪೇಕ್ಷೆ ನಮಗಿಲ್ಲ. ನಿನ್ನ ಆಳುಗಳಾಗಿದ್ದರೆ ನಮಗೆ ಸಾಕು. ಸೂಳೆಗಾರಿಕೆಗೆ ನಾವು ಪ್ರೋತ್ಸಾಹ ಕೊಡುತ್ತಿದ್ದೇವೆ ಎಂದು ನೀನು ಆಕ್ಷೇಪಿಸಿದರೆ ನಿನ್ನ ರೂಪ ಮತ್ತು ದಿವ್ಯ ಕೊಳಲು ನುಡಿಸುವ ಲಯಬದ್ಧ ಹಾಡುಗಳು ಇವುಗಳಿಂದ ಮೋಹಿತಳಾಗದ ಹೆಂಗಸು ಮೂರು ಲೋಕಗಳಲ್ಲಿಯೂ ಎಲ್ಲಿದ್ದಾಳೆ ಎಂದು ನಾವು ಕೇಳುತ್ತೇವೆ. ಈ ಮೂರು ಲೋಕಗಳಲ್ಲಿ ನಿನ್ನೊಡನೆ ಸಂಬಂಧದ ವಿಷಯದಲ್ಲಿ ಹೆಂಗಸರಿಗೂ ಗಂಡಸರಿಗೂ ವ್ಯತ್ಯಾಸವಿಲ್ಲ. ಏಕೆಂದರೆ ಗಂಡಸರು ಹೆಂಗಸರು ಪ್ರಕೃತಿ ಅಥವಾ ತಟಸ್ಥ ಶಕ್ತಿಗೆ ಸೇರಿದವರು. ಅನುಭವಿಸುವವನು ಅಥವಾ ಗಂಡಸು ಯಾರೂ ಇಲ್ಲ. ಪ್ರತಿಯೊಬ್ಬರು ನಿನ್ನ ಭೋಗಕ್ಕಾಗಿಯೇ ಇರುವವರು. ಒಮ್ಮೆ ನಿನ್ನಿಂದ ಆಕರ್ಷಿತರಾದರೆ ಪಾತಿವ್ರತ್ಯದ ಮಾರ್ಗವನ್ನು ಬಿಡದಿರುವ ಹೆಂಗಸು ಮೂರು ಲೋಕಗಳಲ್ಲಿಯೂ ಇಲ್ಲ. ಏಕೆಂದರೆ ನಿನ್ನ ರೂಪವು ಎಷ್ಟು ಭವ್ಯವಾದದ್ದು ಎಂದರೆ ಸ್ತ್ರೀ ಪುರುಷರು ಮಾತ್ರವಲ್ಲ, ಹಸುಗಳು ಪಕ್ಷಿಗಳು ಪ್ರಾಣಿಗಳು ಮತ್ತು ಮರಗಳು ಹಣ್ಣುಗಳು ಮತ್ತು ಹೂವುಗಳು ಎಲ್ಲರೂ ಮತ್ತು ಎಲ್ಲವೂ ಸಮ್ಮೋಹಿತರಾಗುತ್ತಾರೆ. ಇನ್ನು ನಮ್ಮ ವಿಷಯ ಹೇಳುವುದೇನು? ಶ್ರೀ ವಿಷ್ಣುವು ದೇವತೆಗಳನ್ನು ರಾಕ್ಷಸರ ಆಕ್ರಮಣದಿಂದ ಸದಾ ರಕ್ಷಿಸುವಂತೆ ಇಲ್ಲಿನ ನಿವಾಸಿಗಳಿಗೆ ಎಲ್ಲ ಬಗೆಯ ದುಃಖಗಳಿಂದ ರಕ್ಷಣೆಯನ್ನು ಕೊಡಲು ನೀನು ವೃಂದಾವನದಲ್ಲಿ ಜನ್ಮವೆತ್ತಿದ್ದೀಯೇ ಎನ್ನುವುದು ಸ್ಪಷ್ಟವಾಗಿ ತೀರ್ಮಾನವಾಗಿದೆ. ಕಷ್ಟದಲ್ಲಿರುವವರ ಗೆಳೆಯನೇ, ದಯವಿಟ್ಟು ನಿನ್ನ ಕೈಯನ್ನು ಉರಿಯುತ್ತಿರುವ ನಮ್ಮ ಎದೆಗಳ ಮೇಲೆ ಮತ್ತು ತಲೆಗಳ ಮೇಲೆ ಇಡು. ಏಕೆಂದರೆ ನಿನ್ನ ನಿರಂತರ ಸೇವಕಿಯರಾಗಿ ನಾವು ಶರಣಾಗತರಾಗಿದ್ದೇವೆ. ಉರಿಯುತ್ತಿರುವ ನಮ್ಮ ಎದೆಗಳ ಮೇಲೆ ನಿನ್ನ ತಾವರೆಯಂತಹ ಅಂಗೈಗಳನ್ನು ಇಟ್ಟರೆ, ಅಂಗೈಗಳು ಬೂದಿಯಾಗಬಹುದೆಂದು ನಿನಗೆ ಅನ್ನಿಸಿದರೆ, ಬಹು ಸೂಕ್ಷ್ಮವಾಗಿ ಮತ್ತು ಮೃದುವಾಗಿರುವ ತಾವರೆಯು ಸೂರ್ಯನ ಸುಡುವ ಶಾಖದಿಂದ ಸಂತೋಷಿಸುವಂತೆ ನಿನ್ನ ಅಂಗೈಗಳು ನೋವನ್ನು ಕೊಡದೆ ಸಂತೋಷವನ್ನು ಕೊಡುವುವು ಎಂದು ಭರವಸೆ ಕೊಡುತ್ತೇವೆ.
ಗೋಪಿಯರ ಕಾತರದ ಬೇಡಿಕೆಯನ್ನು ಕೇಳಿ ದೇವೋತ್ತಮ ಪರಮ ಪುರುಷನು ಮುಗುಳ್ನಗೆಯನ್ನು ನಕ್ಕನು. ಗೋಪಿಯರ ವಿಷಯದಲ್ಲಿ ಬಹು ಕರುಣೆಯಿಂದ ತಾನು ಸ್ವಯಂತ ಪೂರ್ಣನಾಗಿದ್ದರೂ ಅವರು ಅಪೇಕ್ಷಿಸಿದ್ದಂತೆ ಅವರನ್ನು ಆಲಿಂಗಿಸಿ ಚುಂಬಿಸಲು ಪ್ರಾರಂಭಿಸಿದನು. ನಸುನಗುತ್ತಾ ಕೃಷ್ಣನು ಗೋಪಿಯರ ಮುಖಗಳತ್ತ ನೋಡಿದಾಗ ಅವರ ಮುಖಗಳ ಚೆಲುವು 100 ಮಡಿಯಾಯಿತು. ಅವನು ಅವರೊಡನೆ ಸಂತೋಷ ಪಡುತ್ತಿದ್ದಾಗ ಹೊಳೆಹೊಳೆಯುವ ಕೋಟ್ಯಂತರ ನಕ್ಷತ್ರಗಳ ನಡುವೆ ಇರುವ ಹುಣ್ಣಿಮೆಯ ಚಂದ್ರನಂತೆ ಕಂಡನು. ಹೀಗೆ ದೇವೋತ್ತಮ ಪರಮಪುರುಷನು 100 ಗೋಪಿಯರಿಂದ ಆವೃತನಾಗಿ ಬಹುವರ್ಣಗಳ ಹೂಮಾಲೆಯಿಂದ ಅಲಂಕೃತನಾಗಿ ವೃಂದಾವನದ ಅರಣ್ಯಗಳಲ್ಲಿ ಅಲೆದಾಡಲು ಪ್ರಾರಂಭಿಸಿದನು. ಒಮ್ಮೊಮ್ಮೆ ತನಗೆ ತಾನೇ ಹಾಡಿಕೊಳ್ಳುತ್ತಿದ್ದನು, ಒಮ್ಮೊಮ್ಮೆ ಗೋಪಿಯರೊಡನೆ ಹಾಡುತ್ತಿದ್ದನು. ಹೀಗೆ ಪ್ರಭುವು ಮತ್ತು ಗೋಪಿಯರು ಲಿಲಿಗಳು ಮತ್ತು ಕಮಲಗಳು ಬೆಳೆದಿದ್ದ ಯಮುನಾ ನದಿಯ ತಂಪಾದ ಮರಳು ತೀರವನ್ನು ಸೇರಿದರು. ಇಂತಹ ಅಲೌಕಿಕ ವಾತಾವರಣದಲ್ಲಿ ಗೋಪಿಯರು ಕೃಷ್ಣನು ಪರಸ್ಪರ ಸಂತೋಷಪಟ್ಟರು. ಅವರು ಯಮುನಾ ತೀರದಲ್ಲಿ ನಡೆಯುತ್ತಿದ್ದಾಗ ಕೆಲವೊಮ್ಮೆ ಕೃಷ್ಣನು ಗೋಪಿಯೊಬ್ಬಳ ತಲೆ, ಎದೆ ಅಥವಾ ಸೊಂಟದ ಸುತ್ತ ತನ್ನ ತೋಳುಗಳನ್ನು ಹಾಕುವನು. ಒಬ್ಬರನ್ನೊಬ್ಬರು ಚಿವುಟುತ್ತಾ ಹಾಸ್ಯ ಮಾಡುತ್ತಾ ನೋಡುತ್ತಾ ಅವರು ಸುಖಿಸಿದರು. ಕೃಷ್ಣನು ಗೋಪಿಯರ ದೇಹವನ್ನು ಮುಟ್ಟಿದಾಗ ಅವನನ್ನು ಆಲಿಂಗಿಸಬೇಕೆಂಬ ಅವರ ಕಾಮವು ಹೆಚ್ಚಾಯಿತು. ಅವರೆಲ್ಲರೂ ಈ ಲೀಲೆಗಳನ್ನು ಸವಿದರು. ಗೋಪಿಯರು ಕೃಷ್ಣನ ಸಹವಾಸವನ್ನು ಪ್ರಾಪಂಚಿಕ ಕಾಮದ ಸೋಂಕೆಯೇ ಇಲ್ಲದೆ ಸವಿದರು. ಹೀಗೆ ದೇವೋತ್ತಮ ಪರಮಪುರುಷನು ದಯೆಯಿಂದ ಅವರನ್ನು ಆಶೀರ್ವದಿಸಿದನು.
ಆದರೆ ಕೃಷ್ಣನ ಸಹವಾಸದ ಭಾಗ್ಯವಿರುವ ತಾವೇ ವಿಶ್ವದಲ್ಲಿ ಅತ್ಯಂತ ಅದೃಷ್ಟವಂತ ಹೆಂಗಸರು ಎಂದು ಯೋಚಿಸಿ ಸ್ವಲ್ಪ ಕಾಲದಲ್ಲೇ ಗೋಪಿಯರು ಹೆಮ್ಮೆ ಪಡಲಾರಂಭಿಸಿದರು. ಕೇಶವ ಎಂದು ಹೆಸರಿರುವ ಶ್ರೀಕೃಷ್ಣನಿಗೆ ತಾವೇ ಅವನೊಡನೆ ಸುಖಿಸುವ ಭಾಗ್ಯದಿಂದ ಮೂಡಿದ ಅಹಂಕಾರವೂ ಅರ್ಥವಾಯಿತು. ತನ್ನ ಕಾರಣರಹಿತ ಕರುಣೆಯನ್ನು ತೋರಿಸಲು ಮತ್ತು ಅವರ ಹುಸಿ ಜಂಬವನ್ನು ತಡೆಯಲು ತನ್ನ ತ್ಯಾಗದ ಶ್ರೀಮಂತಿಕೆಯನ್ನು ತೋರುತ್ತಾ ಅಲ್ಲಿಂದ ಕೂಡಲೇ ಮರೆಯಾದನು. ದೇವೋತ್ತಮ ಪರಮಪುರುಷನು ಸದಾ 6 ಬಗೆಯ ಭಾಗ್ಯಗಳಿಂದ ತುಂಬಿ ತುಳುಕುತ್ತಿರುತ್ತಾನೆ. ಇದು ತ್ಯಾಗವೆಂಬ ಐಶ್ವರ್ಯ. ಈ ತ್ಯಾಗವು ಕೃಷ್ಣನ ನಿರ್ಲಿಪ್ತತೆಯನ್ನು ತೋರಿಸುತ್ತದೆ. ಅವನು ಸದಾ ಸ್ವಯಂಪೂರ್ಣ. ಅವನು ಯಾವುದನ್ನೂ ಅವಲಂಬಿಸಿಲ್ಲ. ದಿವ್ಯ ಲೀಲೆಗಳು ನಡೆಯುವುದು ಈ ವೇದಿಕೆಯ ಮೇಲೆ. ರಾಸನೃತ್ಯ ಪ್ರವೇಶ ಎಂಬ 29ನೆಯ ಅಧ್ಯಾಯದ ಭಕ್ತಿವೇದಾಂತ ಭಾವಾರ್ಥವು ಇಲ್ಲಿಗೆ ಮುಗಿಯಿತು.